मां प्रसुप्तां सञ्जीवयत्यखिलशक्तिसरस्वधाम्नाम् अन्यांस्य हस्तचरणश्रवणपदादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानसुन्नः यस्माद्ब्रह्मेन्द्ररुद्रादिदेवतानां श्रीयोगि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावना। हराय भजतानिष्ठहराय पुरवैरिणे भवाय भवते भूयात् शिवाय शिरसा नमः। उमेशाद्या सुरावोहम् ईडे चेतोऽपि मानिनः यूयम् सर्वे प्रकुरुत मनो मे मध्वभावनम्। श्रीमद्भः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकलरूपनमस्कृतं च त्रैगुण्यवर्जितमजं युग्माद्यमीशम् वन्दे भवघ्नमरासुरसिद्धगुञ्जि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरम्। परमपवित्रवाद श्रीमन्महाभारत ಇಲ್ಲಿ ಪ್ರಾರಂಭವಾಗಿ ಈಗಾಗಲೇ ಶ್ರೀ ಗುರುರಾಜರಾಜರು ಹೇಳಿದ ಹಾಗೆ 12ನೇ ಪ್ರವಚನ ಮಾಲಿಕೆ ಶ್ರೀಮನ್ಮಹಾಭಾರತ ನಮ್ಮೆಲ್ಲರ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಸಂದೇಶವನ್ನು, ಜ್ಞಾನ ಸಂದೇಶವನ್ನು ಕೊಡತಕ್ಕಂತಹ ಗ್ರಂಥ. ಮನುಷ್ಯ ಏನನ್ನು ತಿಳಿದರೆ, ಯಾವ ರೀತಿಯಾಗಿ ಬದುಕಿದರೆ ತನ್ನ ಜೀವನವನ್ನು ಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ತಾನೆ ಅಂತಹ ವಿಚಾರವನ್ನು ಹೇಳೋದು ಶ್ರೀಮನ್ಮಹಾಭಾರತ. ವಿದ್ಯಾರ್ಥಿ ಬೇರೆ ಏನನ್ನೋ ಓದಿದರೆ ಪಾಸಾಗೋದಿಲ್ಲ, ಟೆಕ್ಸ್ಟ್ ಬುಕ್ ಓದಿದರೆ ಮಾತ್ರ ಪಾಸಾಗೋದು. ಬೇರೆ ಏನೇ ಓದಿದರೂ ಕೂಡ ಅದು ಜನರಲ್ ನಾಲೆಡ್ಜ್ ಆಗುತ್ತೆ ಹೊರತು ತಾನು ಓದ್ತಕ್ಕಂಥ ಪಠ್ಯಕ್ಕೆ ಉತ್ತೀರ್ಣನಾಗಲಿಕ್ಕೆ ಅದು ನೆರವು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಬೇರೆ ಯಾವುದೇ ಜ್ಞಾನವೂ ಕೂಡ ನಮ್ಮ ಲೌಕಿಕದ ಸುಖ ಸಂತೋಷಗಳಿಗೆ ಸಾಧನವಾದೀತೆ ಹೊರತು ಪಾರತ್ರಿಕ ಸುಖ, ಶಾಶ್ವತ ಸುಖ, ಆಧ್ಯಾತ್ಮಿಕ ಸುಖ ಅದನ್ನು ಸಿಕ್ಕಬೇಕು ಅಂತಿದ್ರೆ ಬೇರೆ ಯಾವ ದಾರಿಯೂ ಇಲ್ಲ. ಜ್ಞಾನೇನ ಸದೃಶಂ ಪವಿತ್ರ ವಿಹವಿತ್ಯ, ತತ್ವಜ್ಞಾನಕ್ಕೆ ಸದೃಶವಾದ ಮತ್ತೊಂದು ಉಪಾಯವೇ ಇಲ್ಲ ಅಂತ. ಅದು ಒಂದು ಉಪಾಯ ಅಲ್ಲ, ಅದು ಒಂದೇ ದಾರಿ, ಬೇರೊಂದು ದಾರಿ ಇಲ್ಲ ಅಂತೇಳಿ ಶಾಸ್ತ್ರಗಳು ಘೋಷಣೆ ಮಾಡಿ ಅಂತ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿದರೆ ಮಹಾಭಾರತ ಸಾರ್ವತ್ರಿಕವಾದ ಗ್ರಂಥ, ಸಾರ್ವಜನಿಕವಾದ ಗ್ರಂಥ, ಸಾರ್ವತ್ರಿಕವಾದ ಗ್ರಂಥ. ಅದನ್ನು ಯಾರೂ ಕೇಳಬಹುದು, ಕೇಳಿದರ ಪ್ರಯೋಜನ ಪಡೆಯಬಹುದು. ವಿಶಾಲವಾದಂತಹ ದೃಷ್ಟಿಕೋನ, ಪರಿಪೂರ್ಣವಾದ ವಿಚಾರ, ಎಲ್ಲರ ಸಂಗಮ ಅಂದರೆ ಶ್ರೀಮನ್ ಮಹಾಭಾರತ. ಸಕಲ ಶಾಸ್ತ್ರಗಳಲ್ಲೂ ಕೂಡ ಮಹಾಭಾರತಕ್ಕೆ ಅಗ್ರಸ್ಥಾನ ಅನ್ನೋದನ್ನು ಪುರಾಣಗಳು ಸಾರಿವೆ. ಅದನ್ನು ಆಚಾರ್ಯರು ವಿವರವಾಗಿ ತಿಳಿಸಿಕೊಟ್ಟಿದ್ದು. ಮಹಾಭಾರತ ಸಮಂ ಶಾಸ್ತ್ರಂ ಅನ್ನೋದೇ ಸಿದ್ಧಾಂತ. ಅಂತ ಮಹಾಭಾರತ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೀವನದಲ್ಲಿ ಹೇಗೆ ದಿನ ಬೆಳಗಾದರೆ ಸಂಘರ್ಷದ ಮಧ್ಯೆ ಬರುತ್ತೇವೆಯೋ, ಪಾಂಡವರ ಜೀವನ ಪ್ರತಿ ಹಂತದಲ್ಲೂ ಕೂಡ ಸಂಘರ್ಷದ ಮಧ್ಯೆನೆ ಬದುಕಿ. ಇವತ್ತು ನಾವು ಕಾಮ, ಕ್ರೋಧ, ಲೋಭ ಮೊದಲಾದಂತಹ ಶತ್ರುಗಳ ಮಧ್ಯೆ ಬದುಕಿದರೆ ಬರೀ ಕಾನ್ಸೆಪ್ಟ್ಗಳಷ್ಟೇ ಅಲ್ಲ, ದೈತ್ಯರಲ್ಲಿ ಮಹಾದೈತ್ಯ ದುರ್ಯೋಧನ, ಕಲಿ ಅವನೇ ದುರ್ಯೋಧನ. ಅಂಥವನ ನೇತೃತ್ವದಲ್ಲಿ ನೇರವಾಗಿ ಅವರನ್ನು ದುಷ್ಟಶಕ್ತಿಗಳು ಆಕ್ರಮಿಸ್ತಾ ಹೋಗ್ತಾ ಇದೆ. ಆದರೆ ಪಾಂಡವರು ಯಾವ ಕಾಲಕ್ಕೂ ಕೂಡ ಅದಕ್ಕೆ ಒಳಗಾಗೋದೇ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಪಾಂಡವರದ್ದೇ ಜಯ, ಕೌರವರದ್ದೇ ಪರಾಜಯ. ಕುರುಕ್ಷೇತ್ರ ಯುದ್ಧದಲ್ಲಿ ಒಂದೇ ಕೌರವರು ಸೋತಿದ್ದಲ್ಲ, ಎಲ್ಲ ಕಡೆಗೂ ಸೋಲು ಅವರದ್ದೇನೆ. ಅದರ ಜೊತೆಗೆ ಪಾಂಡವರು ಬರೀ ಗೆಲ್ಲೋದಲ್ಲ, ಅಸಾಧಾರಣವಾದ ವಿಜಯವನ್ನು ಪಾಂಡವರು ಸಂಪಾದನೆ ಮಾಡ್ತಾರೆ. ಅದೇ ನಮಗೆ ಮಾರ್ಗದರ್ಶನ ಅಂದರೆ ಅದೇನು. ಎಂಥ ಬದುಕು ಪಾಂಡವರನ್ನು ಮೇಲಕ್ಕೆತ್ತಿತು, ಎಂಥ ಬದುಕು ಕೌರವರನ್ನು ಕೆಳಕ್ಕೆ ಬೀಳಿಸ್ತು ಅಂತ ತಿಳ್ಕೊಂಡ್ರೆ ಪಾಂಡವರ ಬದುಕು ನಮ್ಮ ಆದರ್ಶವಾಗಬೇಕೇ ಹೊರತು ಕೌರವರ ಬದುಕಲ್ಲ ಅಂತ ಹೇಳಿ ನಿಶ್ಚಿತವಾಗ. ಪಾಂಡವರ ಸಾಧನೆ ಏರ್ತಾ ಏರ್ತಾ ಬಂದು ಎಲ್ಲಿಗೆ ಬಂದಿದ್ದಾರೆ ಪಾಂಡವರು ನೋಡಿದ್ದೇವೆ. ಈಗಾಗಲೇ ರಾಜಸೂಯ ಯಾಗವನ್ನು ಮಾಡಿದ್ದಾರೆ. ಅಂಥ ಯಾಗವನ್ನು ಮಾಡಿದ ಜನಗಳ ಸಂಖ್ಯೆ ಇತಿಹಾಸದಲ್ಲೇನೆ, ನಮ್ಮ ಈ ಹಿಸ್ಟ್ರಿ ಅಲ್ಲ, ಲೋಕದ ಹಿಸ್ಟ್ರಿ ಅಲ್ಲ, ನಮ್ಮ ಪುರಾಣ ಪ್ರಪಂಚದಲ್ಲೇನೆ ರಾಶಿ ಅಂತಾರಾಶಿ ಯಾಗ ಮಾಡಿದವರು ಬರೀ 3-4 ಜನ ಮಾತ್ರ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಪಾಂಡವರ ದಾಖಲೆ ಅಷ್ಟೋ ಪೂರ್ವವಾದ. ಅದೆಲ್ಲ ಅನುಕೂಲ ಇದ್ದಾಗ ಮಾಡಿದ್ದಲ್ಲ ಅವರು. ಜರಾಸಂಧನಂತ ಶತ್ರು ಒಂದು ಕಡೆಗೆ, ದುರ್ಯೋಧನಂಥವರು ಮತ್ತೊಂದು ಕಡೆಗೆ, ಅಂಥವರನ್ನೆಲ್ಲ ಸದೆ ಬಡಿದು ಬಿಟ್ಟು ರಾಜ್ಯಾಗವನ್ನು ಮಾಡಿ ಚಕ್ರವರ್ತಿಗಳು ಅನಿಸಿದ್ದು ಪಾಂಡವರ ಅಸಾಧಾರಣವಾದ ಮಹತ್ವ. ಅದು ಸಾಧ್ಯವಾಗಲಿಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದು ಶ್ರೀಕೃಷ್ಣನ ಅನುಗ್ರಹ. ಯಾರು ದೈವಾನುಗ್ರಹದ ಹಿನ್ನೆಲೆಯಲ್ಲಿ ಬದುಕ್ತಾರೆ ಅವರಿರತಕ್ಕಂಥ ಎತ್ತರಕ್ಕೆ ದೈವವನ್ನು ಎದುರಿಸಿ ಬದುಕ್ತಕ್ಕಂಥ ವ್ಯಕ್ತಿ ಎಂದೂ ಏರಳಾರ ಅನ್ನೋದು ಅದರ ಸಂದೇಶ. ಆ ರೀತಿ ಇದ್ದಿದ್ದಕ್ಕೆ ಪಾಂಡವರು ರಾಶಿಯಾಗವನ್ನು ಮಾಡಿದರು. ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದರು. ಸಮಸ್ತ ಶತ್ರುಗಳನ್ನು ಗೆಲ್ಲಬೇಕು, ಒಬ್ಬರಾಜನು ಸೋಲೋದಿಲ್ಲ ಅಂತ ಆಗಲೇಬಾರದು. ಆಗ ರಾಜಯಾಗ ಎಲ್ಲ ಸಬ್ಜೆಕ್ಟು ಪಾಸಾದರೆ ಮಾತ್ರ ಹೇಗೆ ಪಾಸು, ಎಲ್ಲ ರಾಜರನ್ನು ಗೆದ್ದರೆ ಮಾತ್ರ ಅದು ನಿಜವಾದ ರಾಜಯಾಗ, ಇಲ್ಲದೆ ಹೋದರೆ ಇಲ್ಲ ಅಂತ. ಆ ರೀತಿ ರಾಜರು ಸೋತಬೇಕು ಇಲ್ಲ ಸಾಯ್ಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಕಪ್ಪಕಾಂಡಗಳನ್ನು ಕೊಡಬೇಕು, ಅದರಲ್ಲಿ ಪಾಲ್ಗೊಳ್ಳಬೇಕು, ಮತ್ತೆ ಅದರ ಎಲ್ಲ ವಿಧವಾದಂಥ ಹಿರಿಮೆಯನ್ನು ಸಾಧಿಸಬೇಕು, ಜನಾಂಗದ ಪ್ರತಿಯೊಬ್ಬರಿಗೂ ಅದು ಮುಟ್ಟಬೇಕು. ಅದು ರಾಜಯಾಗದ ದೊಡ್ಡ ವೈಶಿಷ್ಟ್ಯ. ಅದನ್ನು ಪಾಂಡವರು ಸಾಧಿಸ್ತಾ ಇದ್ದರು. ಅಪಾರವಾದ ಸಂಪತ್ತನ್ನು 4 ದಿಕ್ಕುಗಳಿಂದ ತರ್ತಾರೆ ಪಾಂಡವರು. ಅಪಾರವಾದ ಸಂಪತ್ತನ್ನು ಕ್ಷತ್ರಿಯರು ಬೇರೆಯವರೆಲ್ಲ ಕೂಡ ನಮಗೆ ಕೊಡಿ ಅಂತ ಕೇಳಿ ಮಾಡಬಹುದು, ಕ್ಷತ್ರಿಯರ ಹಾಗೆ ಕೆಳಗಿಲ್ಲ. ಕ್ಷತ್ರಿಯರು ಸಂಪಾದಿಸಬೇಕು, ಹೇಗೆ ಸಂಪಾದಿಸಬೇಕು ಅಂತ ಕೇಳಿದರೆ ಯುದ್ಧದಿಂದ ಸಂಪಾದಿಸಬೇಕು. ಅದು ಯಾರು ಸಾತ್ವಿಕರ ಮೇಲೆ ಯುದ್ಧ ಅಲ್ಲ, ತಾಮಸರ ಮೇಲೆ ಯುದ್ಧವನ್ನು ಮಾಡಿ ಅದನ್ನು ಕಿತ್ಕೊಳ್ಬೇಕು, ಅದನ್ನೆಲ್ಲ ಮತ್ತೆ ವಿನಿಯೋಗ ಮಾಡಬೇಕು. ತಾವಿಟ್ಕೊಳ್ಳೋದಕ್ಕೆ ಯಾವ ರಾಜನೂ ಸಂಪಾದನೆ ಮಾಡೋ ಹಾಗಿಲ್ಲ, ಅಜಿಷ್ಟ ಸಮಾಜಕ್ಕೆ ಮತ್ತೆ ಮುಟ್ಟಬೇಕು. ಆಗ ಮುಟ್ಟಿದಾಗ ಅದಕ್ಕೆ ನಿಜವಾಗಲೂ ಕೂಡ ಯಜ್ಞಯಾಗಗಳು ಅಂತ ಹೇಳಿದ ಜನ ಏನು ತಿಳ್ಕೊಂಡಿದ್ರು, ಅದೊಂದು ವೇಸ್ಟ್ ಅಂತ ತಿಳ್ಕೊಂಡಿದ್ರು. ವೇಸ್ಟ್ ಅಲ್ಲ, ಸಮಾಜಕ್ಕೆ ಮುಟ್ಟುತ್ತೆ, ಹೇಗೆ ವೇಸ್ಟ್ ಆಗುತ್ತೆ ಅದು. ಇವತ್ತು ಇವತ್ತು ಫ್ಯಾಕ್ಟ್ರಿ ನಡೀತಾ ಇದ್ರೆ ಅದರ ಪ್ರಾಪರೇಟರ್ ದುಡ್ಡು ಮಾಡ್ಕೊತಾ ಇರ್ತಾನೆ, ಜೊತೆಗೆ ಎಷ್ಟು ಸಂಸಾರಗಳು ಬದುಕ್ತಾ ಇರ್ತದೆ ಅದನ್ನು ಯೋಚನೆ ಮಾಡೋದು. ಸಾವಿರಾರು ಕುಟುಂಬಗಳು ಅದನ್ನು ಅವಲಂಬಿಸಿ ಬದುಕ್ತಾ ಇರ್ತಾರೆ. ಯಜ್ಞಯಾಗಗಳು ಅಂದರೆ ಹಾಗೆ, ದೇವತೆಗಳ ಆರಾಧನೆ ಹೇಗೆ ನಡೀತಾ ಇರುತ್ತೋ ಅದೇ ರೀತಿ ಸಮಾಜದ ಎಲ್ಲರಿಗೂ ಕೂಡ ಅವರಿಗೆ ಬೇಕಾದ ಅಪೂರ್ವವಾದಂತಹ ವಸ್ತುಗಳು ಅನ್ನಪಾನಾದಿಗಳು ಸಿಕ್ಕಲೇಬೇಕು. ಪಾಂಡವರು ಆ ವ್ಯವಸ್ಥೆಯನ್ನು ಮಾಡಿದ್ರು. ಅಲ್ಲಿರ್ತಕ್ಕಂತಹ ನಾವಂದ್ರೆ ಪೆಂಡಾಲ್ ಹಾಕ್ಸಿದ್ರೆ ಪುಣ್ಯ, ನಾವು ಅದು ನಮ್ಮ ಸ್ಥಿತಿಯಲ್ಲಿದ್ದರೆ ಅಲ್ಲಿ ಹಿಡಿತಾರೆ. ಅಲ್ಲಿರ್ತಕ್ಕಂಥ ನೆಲಕ್ಕೆ ಬಂಗಾರದ ಫ್ಲೋರಿಂಗ್ ಹಾಕಿದ್ರೆ ಅದು ಲೆಕ್ಕ ಹಾಕಿ ನೋಡಿದ್ರು ಪಾಂಡವರು ಅಷ್ಟು ದುಡ್ಡನ್ನು ವ್ಯಯ ಮಾಡ್ತಾ ಇದ್ದಾರೆ. ಅದು ಓಡಾಡೋದು ಯಾರು, ಪಾಂಡವ ತಾವು ಓಡಾಡ್ತಾ ಇಲ್ಲ, ಇಲ್ಲಿ ಜಗತ್ತೇ ಓಡಾಡ್ತಾ ಇದೆ. ಅದನ್ನು ಎಲ್ಲರ ಉಪಯೋಗಕ್ಕೋಸ್ಕರ ಬಂದಿತ್ತು. ಮನೆಯಲ್ಲಿ ಕಟ್ಕೋತಾರೆ, ಮನೆಯವರು ಓಡಾಡ್ತಾರೆ. ಸಂಸ್ಥೆಯಲ್ಲಿ ಕಟ್ತಾರೆ, ಜನ ಎಲ್ಲ ಓಡಾಡುತ್ತೆ. ಸಂಸ್ಥೆಗೆ ಕಟ್ಟಿದ್ದು ಇಡೀ ಸಮಾಜಕ್ಕೆ ಮುಟ್ಟುತ್ತೆ, ಮನೆಯಲ್ಲಿ ಮಾಡ್ಕೊಂಡು ತರಗ ಮಾತ್ರ ಮುಟ್ಟುತ್ತೆ. ಯಜ್ಞ ಮಂಟಪ ಅಂತ ಹೇಳಿದರೆ ಸಮಸ್ತರಿಗೂ ಮುಟ್ಟಿತ್ತು. ಅದರಲ್ಲಿ ವೈಭವ ಅಂತ ಹೇಳಿದರೆ ಇವು ಪಾತ್ರಾಧಿಕಂ ಸರ್ವಂ, ಕುಡಿಯೋ ಪಾತ್ರೆಗಳೆಲ್ಲ ಬಂಗಾರದ ಪಾತ್ರೆಗಳು. ಒಂದು ಇವ ಸ್ಟೀಲ್ ಪಾತ್ರೆ ಕೊಟ್ಟು ಹೊಟ್ಕೊಂಡು ಹೋಗಿಬಿಡ್ತಾರೆ ಜನ, ಅಂಥ ಕಾಲ ಇತ್ತು. ಆದರೆ ಚಿನ್ನದ ಪಾತ್ರೆಗಳನ್ನು ಕುಡಿಲಿಕ್ಕೆ ತಟ್ಟೆ ಲೋಟಗಳೆಲ್ಲ ಚಿನ್ನದ್ದು ಕೊಡ್ತಾ ಇದ್ರು. ಅದು ಎಷ್ಟು ಪಾಂಡವ ವ್ಯವಸ್ಥೆ ಮಾಡಿದ್ದಾರೆ, ಯಾವುದೇ ಒಂದು ಸಮಾರಂಭಕ್ಕೆ ಎಷ್ಟು ಸಂಗ್ರಹ ಮಾಡಿರ್ತಾನೆ, ವಿನಿಯೋಗ ಮಾಡಿಬಿಟ್ರೆ ಕೊಟ್ಟವರಿಗೂ ಭಾರಿ ಖುಷಿ, ಅವನು ಕೊಟ್ಟಿದ್ದು ಭಾರಿ ಸಾರ್ಥಕವಾಯಿತು. ಆಗ ರಾಜರಿಗೆಲ್ಲ ಭಾರಿ ಸಂತೋಷವಾಗಿದೆ, ನಾವು ದುಡ್ಡು ಇಟ್ಕೊಂಡಿದ್ವಿ ಅಂತ ಕೆಲಸ ಮಾಡಿರಲಿಲ್ಲ, ಆದರೆ ಪಾಂಡವರು ಮಾಡಿದ್ದಾರೆ ಅಂತ ಅವರಿಗೂ ಭಾರಿ ಸಂಭ್ರಮನೆ. ಆ ರೀತಿ ನಡೀತಾ ಇದ್ದಾಗ ಎಲ್ಲರಿಗೂ ಭಗವಂತ ಕೆಲಸ ಕೊಟ್ಟ. ಪಾಂಡವರಿಗೆ ಬಂದವರೆಲ್ಲ ಕಪ್ಪ ಕಾಣಿಕೆಗಳ ಪ್ರವಾಹವನ್ನೇ ಹರಿಸ್ತಾ ಇದ್ದಾರೆ, ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸ ಕೃಷ್ಣ ದುರ್ಯೋಧನಿಗೆ ಕೊಟ್ಟಿದ್ದ. ಅದನ್ನೆಲ್ಲ ಇಸ್ವತಾ ಇದ್ದ ವಿನಿಯೋಗ ಮಾಡೋ ಒಂದು ಅಧಿಕಾರವನ್ನು ಕರ್ಣನಿಗೆ ಕೊಟ್ಟಿದ್ದಂತೆ ಪರಮಾತ್ಮ. ಕರ್ಣೇಂ ಕರ್ಣಂ ದಾನೇ ಮಹಾಮನಾಹ ಅಂತ ಭಾಗವತ ಪುರಾಣದ ಹೇಳ್ತಾರೆ. ದಾನ ಕಾರ್ಯವೆಲ್ಲ ಕರ್ಣನ, ಇಸ್ಕೊಳ್ಳೋದೆಲ್ಲ ದುರ್ಯೋಧನ ಮತ್ತು ಅಡಿಗೆ ಮೇಲ್ವಿಚಾರಣೆಯೆಲ್ಲ ಸಾಕ್ಷಾತ್ ಭೀಮಸೇನ ದೇವರ ವಿಚಾರಣೆ. ಇನ್ನು ಸ್ವತಃ ಕೃಷ್ಣ ಪಾದಾವನೇಜನೆ ಬಂದಂತಹ ಕಾರ್ಯಗಳ ಪಾದ ಪ್ರಕ್ಷಾಳನೆ ಕೆಲಸವನ್ನ ಕೃಷ್ಣ ತಾನು ವಹಿಸಿಕೊಂಡಿದ್ದಂತೆ ಆ ಮೂಲಕವಾಗಿ ಸಮಾಜಕ್ಕೆ ತೋರಿಸ್ತಾನೆ. ಯಾರು ಅತ್ಯಂತ ನಮ್ರನಾಗಬಲ್ಲ ಅವನಷ್ಟೇ ಮೇರಿರಕ್ಕೆ ಸಾಧ್ಯ. ಯಾವನು ಉದ್ಧತನಾಗ್ತಾನೆ ಉನ್ಮತ್ತನಾಗ್ತಾನೆ ಅವನು ಪತನವನ್ನೇ ಹೊಂತಾನೆ ಅಂತ ಪರಮಾತ್ಮ ತೋರಿಸ್ತಾ ಇದ್ದಾನೆ. ನಡೀತಾ ಇದೆ ಯಾಗ, ಅಲ್ಲಿ ಸತತ ಅನ್ನದಾನ ಅಂತ ಹೇಳಿದರೆ ಊಟದ ಮೇಲೆ ಊಟ ಸಾರ ಹಾಕ್ತಾನೆ ಇದ್ರಂತೆ. ಅಲ್ಲೊಂದು ಗುರುತು ಹೇಳ್ತಾರೆ, ಸಾಮಾನ್ಯವಾಗಿ ಲೆಕ್ಕ ಹೇಗಿಡಬೇಕು, ಅದಕ್ಕೆ ಎಷ್ಟೇ ಊಟ ಮಾಡಿದ್ರು ಅಂತ ಹೇಳಿ ಹೇಗೆ ಎಡಿಸ್ಬೇಕು ಅಂತ ಪ್ರಶ್ನೆ. ಅಲ್ಲಿ ಉತ್ತರ ಕೊಡ್ತಾರೆ, ಅಲ್ಲಿ ಒಂದು ಗುರುತು ಮಾಡಿದ್ರು, 100,000 ಜನದ ಊಟ ಆದ ತಕ್ಷಣ 1 ಗಂಟೆ ಬಾರಿಸ್ತಿದ್ರು. 100,000 ಜನದ ಊಟ ಆಗ್ತಿರ್ಲಿಕ್ಕೆ ದೊಡ್ಡ ಒಂದು ಬೆಲ್ಲ ಆಗ್ತಿತ್ತು. ಆ ಬೆಲ್ಲ ಎಷ್ಟು ಸರ್ತಿ ಆಗ್ತಿತ್ತು ಅಂದ್ರೆ ಆಗ್ತಾನೇ ಇತ್ತು ಅಂತ ಹೇಳ್ತಾರೆ. ಆಗ ಲೆಕ್ಕ ಹಾಕಿ ಎಷ್ಟು ಜನ ಊಟ ಮಾಡಿರೋ ಲೆಕ್ಕ ಹಾಕಿ 200,000 ಆದ ತಕ್ಷಣ ಕೌಂಟ್ ಮಾಡಿದ ತಕ್ಷಣ ಬೆಲ್ಲ ಆಗ್ತಾನೆ ಇರೋ ಸರ ಹೊಡಿತಾನೇ ಇತ್ತು ಅಂತಾರೆ. ಆ ಎಷ್ಟು ಜನಕ್ಕೆ ಕೊಟ್ಟಿರ್ಬೋದು ಪಾಂಡವ, ಅದೇ ಯಜ್ಞಯಾಗಗಳು ಅಂತ ಹೇಳಿದ್ರೆ ಹಿಂದಿನ ಕಾಲಕ್ಕೆ ಎಷ್ಟು ಸುಲಭವಾಗಿ ಸಮಾಜಕ್ಕೆ ಎಲ್ಲರೂ ಕೂಡ ಅಲ್ಲಿ ನಡೆಯುವಷ್ಟು ದಿವಸ ಮನೆಯಲ್ಲಿ ಯಾರ ಮನೆಯಲ್ಲೂ ಅಡಿಗೆ ಇಲ್ಲವೇ ಇಲ್ಲ. ಎಲ್ಲರ ಊಟ ಕೂಡ ಪಾಂಡವರ ಹೆಸರಲ್ಲೇನೆ. ಮತ್ತೆ ಯಾರಿಗೂ ಅವ್ಯವಸ್ಥೆ, ಸಮಾರಂಭ ಅಂದ್ರೆ ಅವ್ಯವಸ್ಥೆನೇ ನಮ್ಮಲ್ಲಿ ಸಾಮಾನ್ಯವಾಗಿ. ಅವ್ಯವಸ್ಥೆ ಹೆಸರೇ ಇಲ್ಲ, ಮನೆಯಲ್ಲಿ ಅಡಿಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ವ್ಯವಸ್ಥೆಯನ್ನ ಪಾಂಡವರು ಮಾಡಿದ್ರಂತೆ. ಮತ್ತು ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಅಂತ ಯಾಗದೊಳಗೆ ಕೊನೆಗೊಂದು ಪ್ರಶ್ನೆ ಬಂತು. ಯಾಗದ ಅತ್ಯಂತ ಮುಖ್ಯವಾದ ಅಂಗಗಳು ಎರಡು. ಒಂದು, ಜ್ಞಾನ ಕಾರ್ಯ ನಡೆಯಿತು. ಯಾವುದೇ ಸಭೆ ಸಮಾರಂಭಗಳಲ್ಲಿ ಜನ ಸೇರ್ತಾರೆ, ಆ ಸೇರಿದ ಜನ ವಿಶೇಷವಾದ ತತ್ವಜ್ಞಾನ ಪಡ್ಕೊಂಡು ಹಾಗಾಗಬೇಕು. ಅಲ್ಲಿ ಅನ್ನ ಜ್ಞಾನ ಎರಡು ಕೊಡಬೇಕು. ಅನ್ನ ಅವತ್ತೇ ಜೀರ್ಣ ಆಗುತ್ತೆ, 3 ತಾಸಿನ ಮೇಲೆ ಅನ್ನ ಹೊಟ್ಟೆಯಲ್ಲಿ ಇರೋದಿಲ್ಲ, ಇರಬಾರದು ಕೂಡ, ಅಜೀರ್ಣ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಅನ್ನ 3 ತಾಸಿನ ಹೊಟ್ಟೆಯಲ್ಲಿ ಇರಬಾರದು, ಅದು ದೇಹಕ್ಕೆ ಮುಟ್ಟಿಬಿಡಬೇಕು, ಅದು ಜೀರ್ಣ ಆಗಿ ಹೋಗಿಬಿಡಬೇಕು. ಆದರೆ ಜ್ಞಾನ ಹಾಗಲ್ಲ, ಶಾಶ್ವತ ಉಳಿದು. ಅಂದರೆ ನಶ್ವರವಾದ ಅನ್ನ, ಶಾಶ್ವತವಾದ ಜ್ಞಾನ ಎರಡನ್ನೂ ಕೂಡ ಕೊಡತಕ್ಕಂಥ ಒಂದು ವ್ಯವಸ್ಥೆ ಯಜ್ಞಯಾಗದ ಅತ್ಯಂತ ಮುಖ್ಯವಾದ ಅಂಗ. ಅಲ್ಲಿ ಬಂದ ಜನಗಳಿಗೆಲ್ಲ 100 ಸಂಶಯಗಳಿರುತ್ತೆ, ಅವೆಲ್ಲ ಪರಿಹಾರ ಆಗಬೇಕು. ಅದಕ್ಕೇನೆ ತತ್ವ ನಿರ್ಣಯ ಕಥಾ ಬಹುವಿರಿ, ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವಿರಿ, ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವಃ. ಅಲ್ಲಿ ತತ್ ವೇದವ್ಯಾಸ ದೇವರು ಸಭೆಗೆ ಅಧ್ಯಕ್ಷರಾಗಿ ಕೂತಿದ್ದ. ಎಷ್ಟೋ ಸತ್ಯ ಸಭೆ ಸಮಾರಂಭಗಳಲ್ಲಿ ಅದು ಅರ್ಧಕ್ಕೆ ಮುಗಿಯೋದು ಅಥವಾ ಗೊಂದಲ ಆಗೋದು, ತಪ್ಪಿಗೆ ಜಯ ಆಗೋದು ಆಗಬಹುದು. ಯಾವಾಗ ಅಸಮರ್ಥನಾದ ಅಧ್ಯಕ್ಷ ಕೂತಿದ್ರೆ ಏನೇ ನಡೆದೋಗಿದೆ. ಅಲ್ಲಿ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನ ಅಧ್ಯಕ್ಷರೊಂದು ಎಷ್ಟೋ ಸರ್ತಿ ಯಾರು ಕರ್ಕೊಂಡು ಮಾಡಿಸಿದ್ದು ಬಂದ್ಬಿಡ್ತಾರೆ, ಕೊನೆಗೆ ಯಾರು ಸಿಕ್ಕರು ಅವರ ಕರ್ಕೊಂಡು ಅನ್ನೋ ಕಾಲ ಬರಬಹುದು. ಅಲ್ಲಿ ಹಾಗಿಲ್ಲ, ಅರ್ಥಾತ್ ವೇದವ್ಯಾಸ ದೇವರನ್ನು ಕೂಡಿಸಿದ್ದಾರೆ. ಅವರು ಮುನೀನಾಮಪ್ಯಹಂ ವ್ಯಾಸ, ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ ಸಾಕ್ಷಾತ್ ವೇದವ್ಯಾಸ ದೇವರು ಅಂದರೆ ನಾರಾಯಣನೇ. ನಾರಾಯಣ ರೂಪದಲ್ಲಿ ಕೂತಿದ್ದಾನೆ. ಭೀಮಸೇನ ಸಭೆ ಕಂಡಕ್ಟ್ ಮಾಡೋದು ಯಾರು ಅಂದರೆ ಭೀಮಸೇನ. ಯಾರಿಗೂ ಅವ್ಯವಸ್ಥೆ ಹೆಸರೇ ಇಲ್ಲ. ಇವು ಜ್ಞಾನ ಕಾರ್ಯದ ಅಧ್ಯಕ್ಷತೆ ಇವರದ್ದು, ನಿರ್ವಹಣೆ ಭೀಮಸೇನ ದೇವರದ್ದು. ಇನ್ನು ಉಳಿದ ಋಷಿಗಳು ಮುನಿಗಳು ದೇವತೆಗಳು ಎಲ್ಲ ಸೇರಿದ್ದಾರೆ. ತತ್ರ ಸರ್ವ ಜಗದೇಕ ಸಂಗಮೇ, ಎಷ್ಟು ಜನ ಸೇರಿದ್ರು ಅನ್ನೋದ್ರ ಮೇಲೆ ಅದರ ಮಹತ್ವ ಜಾಸ್ತಿ. ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್, ಎಷ್ಟೇ ಸೇರಿದ್ರು ಸ್ಟೇಟ್ ಲಿಮಿಟೆಡ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ನ್ಯಾಷನಲ್ ಅಂತಾರೆ, ಇಮಿಡಿಯೇಟ್ ನೇಷನ್ ಲಿಮಿಟೆಡ್ ಆಗಿ. ಇಂಟರ್ನ್ಯಾಷನಲ್ ಅಂತಾರೆ, ಅದು ವ್ಯಾಪ್ತಿ ದೊಡ್ಡದಾಗುತ್ತೆ. ಪಾಂಡವ ರಾಜ್ಯಾಗದೊಳಗೆ ಇಂಟರ್ನ್ಯಾಷನಲ್ ಅಲ್ಲ, ಬರೀ ನ್ಯಾಷನಲ್ ಅಂತ ಯೋಚನೆ ಮಾಡಬೇಡಿ. ಸರ್ವ ಜಗದೇಕ ಸಂಗಮಿ, ಸಮಸ್ತ ವಿಶ್ವದ ಎಲ್ಲಾ ಗ್ರಹಗಳ ಜನ ಬಂದಿದ್ರು, ಅದು ಭಾರಿ ಆಶ್ಚರ್ಯ. ಇವತ್ತಿನ್ನೂ ಮನಸ್ಸು ಕನಸು ಕಾಣ್ತಿದ್ದಾನೆ ಅಷ್ಟೇ, ಸಾಧ್ಯವಾಗಿಲ್ಲ. ತಥಾ ಬ್ರಹ್ಮದೇವರು ಬಂದಿದ್ರಂತೆ, ಇಂದ್ರಾದಿ ದೇವತೆಗಳು ಬಂದಿದ್ರು, ಲಿಕ್ಪಾಲಕರೆಲ್ಲ ಬಂದಿದ್ರಂತೆ. ಸಮಸ್ತ ದೇವತೆಗಳು ಋಷಿಗಳು ಮುನಿಗಳು ಜೊತೆಗೆ ದುಷ್ಟರುಗಳು ದುರ್ಯೋಧನಾದಿ ಮಹಾಮಹಾ ದೈತ್ಯರುಗಳು ಅಲ್ಲಿ ಸೇರಿದ್ರು. ಅವರೆಲ್ಲರ ಮಧ್ಯೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ ಆಲೋಚ್ಯ ಸರ್ವಶಾಸ್ತ್ರಾಣಿ ವಿಚಾರೀಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧೇಯೋ ನಾರಾಯಣ ಸದಾ ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತಿ ಗೀತೇರ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹ. ಅಂದರೆ ಭಗವಂತನಿಗೆ ಮಿಗಿಲಾದ ವಸ್ತು ಇಲ್ಲ, ಇದು ಸಿದ್ಧಾಂತ. ಎಲ್ಲರೂ ಎಲ್ಲ ಕಾಲಕ್ಕೆ ತಿಳ್ಕೊಳ್ಬೇಕಾದ ಮಾತು, ದೇವರಿಗಿಂತ ದೊಡ್ಡ ವಸ್ತು ಯಾವುದಿದೆ? ಅದಕ್ಕಿಂತ ದೊಡ್ಡ ವಸ್ತು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತಿದ್ದಾನಂತೆ ಜಗತ್ತು ಬದುಕಿದೆ ಅಷ್ಟೇ. ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ಸಾಯೋ ಮುದುಕನವರೆಗೆ ಪ್ರತಿಯೊಬ್ಬನು ಕೂಡ ಪ್ರತಿಕಾರದಲ್ಲೂ ತಿಳಿಬೇಕಾದ ಮಾತು. ಹೇಗೆ ಆಕಾಶವನ್ನು ಅವಲಂಬಿಸಿ ಹೇಗೆ ಬದುಕಿದ್ದೇವೆ ನಾವು? ಹೇಗೆ ಗಾಳಿಯಿಂದ ಬದುಕಿದ್ದೇವೆ, ನೀರಿನಿಂದ ಬದುಕಿದ್ದೇವೆ, ಅನ್ನದಿಂದ ಬದುಕಿದ್ದೇವೆ? ಅದೆಲ್ಲದಕ್ಕೂ ಮೂಲ ಸಾಕ್ಷಾತ್ ಪರಮಾತ್ಮನಾದ್ದರಿಂದ ಅವನಿಂದ ಬದುಕಿದ್ದೇವೆ. ಜನ್ಮಾದ್ಯಶ ಯತಃ ದಾರಿ ತಪ್ಪಿದ ಜನಗಳನ್ನ ಇಂಥ ಸಭೆ ಸಮಾರಂಭಗಳು ಸರಿಯಾದ ದಾರಿಗೆ ತರಬೇಕು ಅನ್ನೋದು ಅವುಗಳ ಉದ್ದೇಶ. ಅದೆಲ್ಲ ನಡೀತಂತೆ. ಕೊನೆಯ ಹಂತದೊಳಗೆ ಧರ್ಮರಾಜ ಕೇಳಿದ, ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಕೇಳಿದ. ಅದಿಷ್ಟು ಪ್ರಾಕ್ಟೇರಿ ಇದೆ, ಈಗ ಪ್ರಾಕ್ಟಿಕಲ್ಲ ತೋರಿಸ್ಬೇಕಾದ್ರೆ. ದೇವರ ಬಗ್ಗೆ ಮಾತಾಡೋದು ದೇವರು ಬಿಟ್ಟು ತಾನು ತಿಂದ ಅಂತ ಹೇಳಿದರೆ ಕೇಳಿದ್ದೇ ಒಂದು ಮಾಡಿದ್ದೇ ಒಂದಾಯಿತು. ಈಗ ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಭೀಷ್ಮರನ್ನು ಕೇಳಿದ. ಭೀಷ್ಮರು ಸರಿಯಾದ ಉತ್ತರ ಕೊಡ್ತಾರೆ. ಭೀಷ್ಮರು ವಯಸ್ಸಿನಲ್ಲಿ ವೃದ್ಧರು, ಸಂಬಂಧದಲ್ಲಿ ಕುರುಕುಲ ಪಿತಾಮಹರು, ವಿದ್ಯಾಭ್ಯಾಸದಲ್ಲಿ 525 ವರ್ಷ ಓದಿದವರು. ಇನ್ನೇನು ಬೇಕು ಅವರಿಗೆ? ವಯಸ್ಸಿದೆ. ಒಬ್ಬ ಮನುಷ್ಯ ಪೂಜ್ಯನಾಗಬೇಕಾದ್ರೆ 5 ಗುಣ ಇರಬೇಕು. ಉತ್ತಮ ಬಂಧುರು ವಯಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋಹಿ ಉತ್ತರೋತ್ತರಂ ಅಂತ ಒಂದು ಶ್ರುತಿಯ ಮಾತು ಆಚಾರ್ಯ ಉಲ್ಲೇಖ ಮಾಡಿದೆ. ಉತ್ತಮ ಶ್ರೀಮಂತಿಕೆ ಒಂದು ಕಾರಣ, ಬಂಧು ಬಂಧುತ್ವ ಎರಡನೇ ಕಾರಣ, ವಯಸ್ಸಾಗಿರೋದು ಮೂರನೇ ಕಾರಣ, ಕರ್ಮ ಅವರು ಮಾಡಿದ ಸಾಧನೆ ನಾಲ್ಕನೇ ಕಾರಣ, ವಿದ್ಯಾ ಅವರ ಜ್ಞಾನ ಐದನೇ ಕಾರಣ. ಭೀಷ್ಮರಲ್ಲಿ ಎಂಥ ವಯಸ್ಸಿತ್ತು, ಎಂಥ ಬಂಧುತ್ವ ಇತ್ತು, ಎಂಥ ಕರ್ಮ ಮಾಡಿದವರು, ಎಂಥ ಸಾಹಸ ಮಾಡಿದವರು. ತಂದೆಗೋಸ್ಕರ ರಾಜ್ಯವನ್ನೇ ತ್ಯಾಗ ಮಾಡಿದವರು, ತಂದೆಗೋಸ್ಕರ ತಮ್ಮ ವಿವಾಹವನ್ನೇ ಕೈಬಿಟ್ಟವರು, ಅಂಥ ಸಾಧನೆ ಮಾಡಿದವರು. ವಿದ್ಯಾ 525 ವರ್ಷ ಓದಿದವರು. ದುರೇಶನ್ ನೋಡಿ 525 ವರ್ಷ ಓದಿದ್ದಲ್ಲಿ ಪರಶುರಾಮ ದೇವರ ಹತ್ರ ಬೃಹಸ್ಪತಿ ಆಚಾರ್ಯರ ಹತ್ರ ಲೆಕ್ಕ ಹಾಕಿ 10 ವರ್ಷ ಓದಿದ್ದಾನೆ ಒಂದೇ ಪ್ರೈಮರಿ ಸ್ಕೂಲ್ ಅಂದ್ರೆ ಗಾಬರಿ ಆಗ್ತದೆ. ಎಷ್ಟು ತೇಲಾಗಿರ್ಬೇಕು ಲೆಕ್ಕ ಹಾಕ್ಬೇಕು. ಆದರೆ ಇವತ್ತು ಪರಶುರಾಮ ದೇವರ ಹತ್ರ ಓದಿದ್ದಾನೆ ಅಂತ ಹೇಳಿದ್ರೆ ಲೈಬ್ರರಿಯಲ್ಲಿ ಯಾವಾಗಲೂ ಓದ್ತಾ ಇದ್ದಾರೆ ಎಂಬುದು ಬೇರೆ, ಅದೇ ಕ್ಲಾಸಲ್ಲಿ ಯಾವಾಗಲೂ ಕೂಡ್ತಾರೆ ಎಂಬುದು ಬೇರೆ. ಲೈಬ್ರರಿಯಲ್ಲಿ ಯಾವಾಗ ಓದ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಜ್ಞಾನ ಸಂಪಾದನೆ ಮಾಡ್ತಾನೆ ಅಂತಾನೆ ಅರ್ಥ. ಅಲ್ಲಿ ಒಂದೇ ಕ್ಲಾಸಲ್ಲಿ ಕೂತಾದ್ರೆ ಫೇಲ್ ಆಗ್ತಾನೆ ಅಂತ. ಪರಶುರಾಮ ದೇವರು ಅಂದ್ರೆ ವಿಶ್ವಾಧಿಪತಿಗಳು, ಸಾಕ್ಷಾತ್ ಪರಶುರಾಮನ ಭಗವಂತನ ದಶಾವತಾರಗಳಲ್ಲಿ ಒಂದು. ಅಲ್ಲಿ 8 ವರ್ಷ ಓದಿ ಶಸ್ತ್ರಾಸ್ತ್ರಗಳನ್ನು ಸಂಪಾದನೆ ಮಾಡಿ ವಿಶೇಷವಾಗಿ ಅದನ್ನು ಉಪಯೋಗಿಸಿಕೊಂಡು ಬದುಕಿದವು. ಜೊತೆಗೆ ವಿದ್ಯಾ ಅಂಥ ವಿದ್ಯಾವಂತರನ್ನ ಧರ್ಮರಾಜ ಕೇಳಿದ. ಇವತ್ತು ಕಮಿಟಿ ಮಾಡ್ತಾರಲ್ಲ, ಕಮಿಟಿ ಅವನಿಗೆ ಏನು ತಿಳುವಳಿಕೆನೆ ಇಲ್ದಿರತಕ್ಕಂಥ ಮಾಡೋ ಜನಗಳು, ಅಥವಾ ಅವನೇ ಕರಪ್ಟ್ ಆಗಿರ್ತಾನೆ ಎಷ್ಟೋ ಸಲ. ಇದನ್ನೆಲ್ಲ ತಪ್ಪಿತಸ್ಥ ಹಿಡಿದಕ್ಕೆ ಅಂತ ಮಾಡಿದರೆ ಇವನೇ ಭಾರಿ ತಪ್ಪಿತಸ್ಥನಾಗಿದ್ದರೆ ಅವನ್ಯಾರು ಹಿಡಿತಾನೆ ಈ ಮಧ್ಯೆ. ಇವತ್ತು ಇದನ್ನು ನೋಡಿ ಕಲಿಬೇಕಾಗ ಭೀಷ್ಮರನ್ನು ಕೇಳಿದಾಗ, ಅಂತ ತ್ಯಾಗ ಮಾಡಿದವರನ್ನು ಕೇಳಿದಾಗ, ನೋಡಿ ಭೀಷ್ಮರು ಬ್ರಹ್ಮಚಾರಿಗಳು, ಸ್ವಂತ ಅಂತೇನೂ ಇಲ್ಲ ಅವರಿಗೆ, ತಮ್ಮ ಕಡೆಯವ್ರನ್ನ ಹೇಳಾಗಿ ಸಂಭವ ಇಲ್ಲ. ಯಾರು ನಿಷ್ಕುರಹರಾಗಿರ್ತವ್ರನ್ನ ಕೇಳಿದರೆ ನ್ಯಾಯ ಸಿಕ್ಕುತ್ತೆ. ಇಲ್ಲ ಹೋದರೆ ಯಾವ ನಿಯಮ ಉಂಟು, ನಿಯರೆಸ್ಟ್ ರಿಲೇಟಿವ್ ಏನಾದ್ರು ಎಕ್ಸಾಮಿನೇಷನ್ ಕೂತಿದ್ರೆ ಅವನು ವ್ಯಾಲಿಯರ್ ಆಗಬಾರದು ಅಂತ ಹೇಳಿದ್ರು. ತಮಾಷೆ ಅಂದರೆ ಹಿಂದೆಲ್ಲ ಆ ಇದರಲ್ಲೇ ಕೊಡ್ತಿರಲಿಲ್ಲ, ಆ ಬ್ಯಾಚಲ್ಲೇ ಅವನಿಗೆ ಕೊಡ್ತಿರಲಿಲ್ಲ, ಎಕ್ಸಾಮಿನೇಷನ್ಶಿಪ್ಪೇ ಇಲ್ಲ, ಆ ವರ್ಷನೇ ಕೊಡ್ತಿರಲಿಲ್ಲ. ಆಮೇಲೆ ತುಂಬ ಜನ ಜಾಸ್ತಿ ಆದಾಗ ಏನು ಮಾಡಿಬಿಟ್ರು, ಅಟ್ಲೀಸ್ಟ್ ಆ ಬ್ಯಾಚ್ ಅವಾರ್ಡ್ ಮಾಡೋ ಪೂರ್ತಿ ಮಾಡೋಕ್ಕೆ ಶುರು ಮಾಡಿದ್ರು. ಜನ ಕಡಿಮೆ ಆದ ವ್ಯಾಲಿಯರ್ಸ್ ಆ್ಯಕ್ಚುಲಿ ಆ ವರ್ಷ ಅವ್ರಿಗೆ ವ್ಯಾಲ್ಯೂಶಿಪ್ ಬರ್ತಿರಲಿಲ್ಲ. ಅದೇನು ನೇರ ಮಗನೇ ಆಗಬೇಕಾಗಿಲ್ಲ, ನೇರೆಷ್ಟು ರಿಲೇಟಿವ್ ಆಗಿದ್ರೆ ಸಾಕಾಗಿತ್ತು. ಯಾಕೆ ಅಕಸ್ಮಾತ್ ನ್ಯಾಯ ಸಲ್ಲದೆ ಹೋಗ್ಬೋದು ಅಂತ ಭಯ ಇರ್ತಿತ್ತು. ಇದು ಭೀಷ್ಮರಿಗೆ ಬಾಲ ಬ್ರಹ್ಮಚಾರ್ಯಗಳಾದ್ರಿಂದ ಆ ಸಂಪರ್ಕವೇ ಇಲ್ಲ. ಅಂಥವರನ್ನ ಧರ್ಮರಾಜ ಕೇಳಿದ. ಅವರು ಅತ್ಯಂತ ಶ್ರೇಷ್ಠ ಉತ್ತರವನ್ನೇ ಕೊಟ್ಟರು. ಕೃಷ್ಣಂ ಪೂಜ್ಯತಮಂ ಪ್ರಭುಂ ಪಿತಾಮಹ ಅಗ್ರ ಪೂಜಾರ್ಹ ಪೋತ್ರ ಲೋಕ ಸಮಾಗಮೇ. ಭೀಷ್ಮರೇ ತಾತ, ಇಷ್ಟು ಜನ ಸೇರಿದ್ದಾರೆ, ಯಾರಿಗೆ ಅಗ್ರ ಪೂಜೆ ಮಾಡಬೇಕು? ತಕ್ಷ್ಣ ಉತ್ತರ ಕೊಟ್ಟು ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣನೇ ಅಗ್ರ ಪೂಜೆಗೆ ಅರ್ಹ. ನೋಡಿ, ಭೀಷ್ಮರು ತ್ಯಾಗ ಮಾಡಿದವರು, ಕೃಷ್ಣರು ತ್ಯಾಗ ಮಾಡಿದವರು. ಕೃಷ್ಣ ಭಗವಂತ ಎಷ್ಟು ತ್ಯಾಗ ಮಾಡಿದ್ದಾನು ಗೊತ್ತೇನು? ಕಂಸನನ್ನು ಕೊಂದ, ತಾನು ಕೊಡಲಿಲ್ಲ. ಕಂಸ ಯಾರನ್ನ ಹೊರಗೆ ಹಾಕಿ ತಾನು ರಾಜ್ಯದಲ್ಲಿ ಆಡ್ತಾ ಇದ್ದ? ಅವರ ಅಪ್ಪನನ್ನೇ, ಉಗ್ರಸೇನನ್ನೇ ಹೊರಗೆ ಹಾಕಿದ್ರು. ಕೃಷ್ಣ ಏನ್ ಮಾಡ? ಉಗ್ರಸೇನನ್ನೇ ಕೂಡಿಸಿದ. ಅದೇ ರೀತಿ ಒಬ್ಬ ಶೃಗಾಲ ವಾಸುದೇವ ಇದ್ದ, ಅವನೇನ್ ಮಾಡಿದ್ದ? ರಾಜ್ಯ ಭ್ರಷ್ಟರನ್ನ ಮಾಡಿ ಒಳ್ಳೆಯವರನ್ನ ತೆಗೆದು ತಾನು ಕೂತಿದ್ದ. ಕೃಷ್ಣ ಅವನನ್ನು ತೆಗೆದ, ಅವನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಅದೇ ರೀತಿಯಲ್ಲಿ ಜರಾಸಂಧನನ್ನು ಸಂಹಾರ ಮಾಡಿಸಿದ ಭೀಮಸೇನನ ಕೈಯಲ್ಲಿ. ಜರಾಸಂಧನ ಒಳ್ಳೆ ಅವನಿಗೆ ರಾಜ್ಯವನ್ನು ಕೊಟ್ಟ. ಇಡೀ ಮಹಾಭಾರತ ಭಾಗವತ ಓದಿ ಕೃಷ್ಣ ಒಂದ್ಸತಿ ರಾಜ್ಯ ಆಳ್ಲೇ ಇಲ್ಲ. ಆತ ಕಿಂಗ್ ಮೇಕರ್ ರಾಜ್ಯ ಹೊರತು ಕಿಂಗ್ ಆಗಲೇ ಇಲ್ಲ ಕೃಷ್ಣ. ಇದು ವಿಷಯ. ಆದ್ರಿಂದ ಕೃಷ್ಣನಿಗೆ ಕೃಷ್ಣನ ಅಂಥ ತ್ಯಾಗ, ಭೀಷ್ಮರದ ಅಂಥ ತ್ಯಾಗ. ಹಿಂದೆ ಹೇಳಿದೆ, ದೇವಕಿ 8ನೇ ಗರ್ಭ ಕೃಷ್ಣ, ಗಂಗೆ 8ನೇ ಗರ್ಭ ಭೀಷ್ಮರು. ಇಬ್ಬರು ಅದೇ ರೀತಿ ಇರೋರು. ನಾವು ಭೀಷ್ಮಾಷ್ಟಮಿನೂ ಮಾಡ್ತೇವೆ, ಕೃಷ್ಣಾಷ್ಟಮಿನೂ ಮಾಡ್ತೇವೆ. ಭೀಷ್ಮಾಷ್ಟಮಿ ಬರ್ತಾ ಇದೆ, ಮಾಘ ಮಾಸ ಬಂತು ಅಂದ್ರೆ ಭೀಷ್ಮಾಷ್ಟಮಿ ಮಧ್ವರವಿ ರಥಸಪ್ತಿ ಮೂರು ಜೊತೆ ಬರ್ತಕ್ಕ ರಥಸಪ್ತಿ ಭೀಷ್ಮಾಷ್ಟಮಿ ಮಧ್ವರವಿ ಮೂರು ಕೂಡ ಆಚರಿಸಿ ಆಚರಿಸಿ ಭೀಷ್ಮರು ಅಂಥ ಹೆಸರು ಮಾಡಿದವು. ಕೃಷ್ಣನೋ ಸರ್ವೋತ್ತಮನಾದವು. ತಕ್ಷಣ ಹೇಳ್ತಾರೆ, ಕೃಷ್ಣಂ ಪೂಜ್ಯತಮಂ ಪ್ರಭುಂ. ಈ ಮಾತು ಹೇಳಿದ ತಕ್ಷಣ ಧರ್ಮರಾಜ ಮಾಡಿಯೇ ಬಿಡ್ತಾನೆ. ಧರ್ಮರಾಜ ಗೊತ್ತಿಲ್ಲದೆ ಮಾಡಲಿಲ್ಲ, ತಿಳಿದೂ ಮಾಡ್ದ. ಸರ್ಕಾರ ಗೊತ್ತು, ಯಾರು ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ಸ್ಟಿಲ್ ಕಮಿಟಿ ಮಾಡಿ ಎಲ್ಲ ಮಾಡಿ ರಿಪೋರ್ಟ್ ಕೊಡ್ತೇವೆ ಮಾಡಿಬಿಟ್ರೆ ಸಮಸ್ಯೆನೇ ಇರೋದು. ಹಾಗೆ ಮಾಡಿಬಿಟ್ರೆ ಎಷ್ಟು ಅರ್ಹ ವ್ಯಕ್ತಿ ಕೊಟ್ಟರು ಕೂಡ ಏನೋ ಮೋಸ ಆಗಿರ್ಬೋದು, ಸಂಶಯ ಬರುತ್ತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ ನ್ಯಾಯವಾಗಿ ಬದುಕಬೇಕು ಅಷ್ಟೇ ಅಲ್ಲ, ನ್ಯಾಯವಾಗಿ ಬದುಕಿದ್ದೇವೆ ಅಂತ ತೋರಿಸಲೂ ಬೇಕು ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರೆ ಸರಿಯಲ್ಲ. ವಿದ್ಯಾರ್ಥಿ ಗೊತ್ತಿದ್ರು ಸಾಲದು ಬರಿಬೇಕು ಅವನು, ನನಗೆಲ್ಲ ಗೊತ್ತು ಸಾರ್ ಅಂತ ಹೇಳಿದ್ರೆ ಬರತ್ ತೋರಿಸು ಅಂತ ಹೇಳಬೇಕು ಹೊರತು ನನಗೆ ಗೊತ್ತು ನಿನಗೆ ಗೊತ್ತು ಅಂತ ಇಬ್ಬರು ಮಾತಾಡ್ಕೊಂಡ್ರೆ ಅದು ಇದಲ್ಲ, ವೆರಿಫೈಯಬಲ್ ಅದು. ಇನ್ನೊಬ್ಬ ಎಷ್ಟು ವ್ಯಾಲ್ಯೂ ಮಾಡಿದ್ರು ಕೂಡ ಅವ್ನು ಮಾಸ್ ಅಷ್ಟು ಬರಬೇಕು. ಇದನ್ನು ಲೋಕ ಬಹಿರಂಗ ನ್ಯಾಯ ಅಂತ ಕರೀತಾರೆ. ಜನ ಒಪ್ಪ ಹಾಗೆ ಸಿದ್ಧಾಂತ ಮಾಡಬೇಕು. ಅದಕ್ಕೋಸ್ಕರವಾಗಿ ಧರ್ಮರಾಜ ಕೃಷ್ಣ ಸರ್ವೋತ್ತಮ ತನ್ನ ಗೊತ್ತಿದ್ರು ಕೂಡ ಭೀಷ್ಮರ ಮೂಲಕ ಬರ ಹಾಗೆ ಮಾಡಿ ಆಮೇಲೆ ಕೇಳ್ತಾನೆ. ಕಷ್ಟ ಪೂಜೆ ಮಾಡೋದಿಲ್ಲ, ಘೋಷಣೆ ಮಾಡ್ತಾನೆ ಸಹದೇವನ ಕೈಯಲ್ಲಿ, ನೋಡಿ ಈಗ ಕೃಷ್ಣರಿಗೆ ಅಗ್ರ ಪೂಜೆಯನ್ನು ಮಾಡ್ತಾ ಇದ್ದೇವೆ, ಯಾರ್ದಾದ್ರೂ ಆಕ್ಷೇಪಣೆಗಳಿದ್ರೆ ಹೇಳಬಹುದು ಅಂತ ಕೇಳಿಬಿಡ್ತಾರೆ. ಇಷ್ಟು ಹೈಲಿ ಡೆಮಾಕ್ರೆಟಿಕ್ ಅಪ್ರೋಚ್ ಅದು. ಯಾರ್ಯಾರು ಗೊಂದಲ ಇದ್ರೆ ಹೇಳಬಹುದು, ಸಂಶಯ ಇದ್ರೆ ಕೇಳಬಹುದು ಅಂತ ಹೇಳಿದ್ರೆ ಯಾರು ಮಾತಾಡೋದಿಲ್ಲ. ಆಗ ಧರ್ಮರಾಜ ಕೃಷ್ಣ ಅಗ್ರ ಪೂಜೆಯನ್ನು ಸಲ್ಲಿಸ್ತಾನೆ. ವಜ್ರಾಸ ಅವಳು ಬರೀತಾರೆ, ಯಾವ್ಯಾವುದೋ ಪೀಠದಲ್ಲಿ ಸನ್ಮಾನವಾಗಿದ್ದರೆ ಸಾಲದು, ರಾಜಸೂಯಾಗದೊಳಗೆ ರಾಜರಾಜರಿದ್ದಾಗ ಯಾರನ್ನ ಅಗ್ರ ಪೂಜೆ ಸಲ್ಲಿಸಿದ್ದು, ಧರ್ಮರಾಜ ಅಗ್ರ ಪೂಜೆ ಮಾಡಿದ್ದು ಯಾರಿಗೆ, ಕೃಷ್ಣನಿಗೆ. ಆದ್ದರಿಂದ ಲೋಕಭರಿತನೋ ರಂಗ ಅನೇಕ ಚರಿತನು, ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ ಆ ಸಭೆಯಲ್ಲಿ ಸನ್ಮಾನವಾಗಿದ್ದು ಭಾರಿ ಮುಖ್ಯ ಅಂತ ಹೇಳಿ ಅದು ಮುಗೀತು. ಆಗ ಶಿಶುಪಾಲ ಶುರು ಮಾಡಿದೆ. ಶಿಶುಪಾಲ ಮೊದಲು ಬೈದಿದ್ದಲ್ಲ, ಆಮೇಲೆ ಶುರು ಮಾಡಿದೆ. ಅಬ್ಜೆಕ್ಷನ್ ಕಾಲ್ಫಾರ್ ಮಾಡಿದಾಗ ಅದನ್ನು ಬಿಟ್ಟುಬಿಟ್ಟು ಆಮೇಲೆ ಉಪಯೋಗ ಮಾಡ್ಕೊತಾನೆ, ಅಂದ್ರೆ ತನ್ನ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ. ಆ ಟೈಮ್ ನಿಜವಾದ ಆರ್ಗ್ಯುಮೆಂಟ್ ಇದ್ರೆ ಮಾಡ್ಬೋದಾಗಿತ್ತು, ಸುಮ್ಮನೆ ಇದ್ದ. ಪೂಜೆ ಮಾಡಿದ್ಮೇಲೆ ಶುರು ಮಾಡಿದ, ಓ ಭಾರಿ ಅನ್ಯಾಯ ಇದು, ಕೃಷ್ಣ ಮಾಡಬಾರ್ದಾಗಿತ್ತು ಅಂತ ಶುರು ಮಾಡಿ ಅವನ್ನೇ ಕಮಿಟಿ ಮೆಂಬರ್ ಮಾಡಿ ಏನ್ ಕೊಡ್ತಿದ್ದ ಅಂತ ಗೊತ್ತಾಗ್ತದೆ. ಮೊನ್ನೆ ಹೇಳಿದ್ದೀನಿ ಈಗಾಗಲೇ, ಕರ್ಣನೆ ಮಾಡಬಾರ್ದಾಗಿತ್ತೆ, ಆಮೇಲೆ ಶಕುನಿ ಮಾಡಬಾರ್ದಾಗಿತ್ತೆ, ಅಗ್ರ ಪೂಜೆಗೆ ಶಕುನಿ ಅಗ್ರ ಪೂಜೆ ಮಾಡ್ಬೇಕಾಗಿತ್ತಂತೆ, ಯಾವ ಕ್ಯಾಲೆ ಬರಬೇಕು. ದುರ್ಯೋಧನೆ ಮಾಡಬಾರ್ದಾಗಿತ್ತೆ, ನನಗೆ ಮಾಡಬಾರ್ದಾಗಿತ್ತೆ, ಈ ಸ್ಥಿತಿ ಬಂತವನು ನನಗೆ ಮಾಡಬಾರ್ದಾಗಿತ್ತೆ. ಇಂಥವರೆಲ್ಲ ಕೇಳಿದ್ರೆ ಎಷ್ಟು ಅನ್ಯಾಯ. ಅಂದ್ರೆ ಭೀಷ್ಮರು ಹೇಗೆ ಮಾತಾಡಿದ್ದಾರೆ, ಶಿಶುಪಾಲ ಹೇಗೆ ಮಾತಾಡ್ತಾನೆ. ಶಿಶುಪಾಲ ಹೆಸರಿತಕ್ಕಂತೆ ಇದೆ ಅವರು, ಶಿಶುಪಾಲ ಒಂದು ಚೈಲ್ಡಿಶ್ ಬಿಹೇವಿಯರ್ ಹೊರತು ಏನು ಕ್ವಾಲಿಟಿ ಇರಲೇ ಇಲ್ಲ. ಧರ್ಮರಾಜ ನಿಜವಾಗಲೂ ಆಶ್ಚರ್ಯ ನೋಡಿ, ಧರ್ಮರಾಜ ತಾತ ಗುರುಕುಲ ಪಿತಾಮಹ, ಭೀಷ್ಮರೇ ಇವರಿಗೆಲ್ಲ ಗುರುಕುಲ ಪಿತಾಮಹರು. ಶಿಶುಪಾಲ ಏನು ಅಂತ ನಮಗೆ ಗೊತ್ತಿದೆ, ಆತ ಸಾಕ್ಷಾತ್ ಧರ್ಮರಾಜನಿಗೆ ಹೆಣ್ಣು ಕೊಟ್ಟ ಭಾವ. ಧರ್ಮರಾಜನ ಹೆಂಡತಿ ದೇವಕಿ ಅನ್ನೋಳು ಒಬ್ಬಳಿದ್ಲು, ಕೃಷ್ಣರ ತಾಯಿ ದೇವಕಿ ಬೇರೆ ಅಂತ ಹೇಳಿದ್ದೇನೆ. ಈ ದೇವಕಿಯ ಸಾರವೇ ಬೇಕಿಲ್ಲ, ಕೃಷ್ಣ ಸುಮ್ಮನೆ ಇದ್ದ. ಆಗ ಭೀಮಸೇನ ತಾನು ಹೋಗಿ ಅವನ ದಮನ ಮಾಡಲಿಕ್ಕೆ ಅಂತ ಎದ್ದರಂತೆ. ಆಗ ಭೀಷ್ಮರು ಹೇಳ್ತಾರೆ, ಭೀಮಸೇನ ಆ ಶಿಶುಪಾಲ ಏನು ಮಾಡ್ಲಿಕ್ಕೆ ಹೋಗಬೇಡ, ವ್ಯವಸ್ಥೆ ಕೃಷ್ಣನೇ ಮಾಡ್ತಾರೆ ಅಂತ ಹೇಳಿದಾಗ ಆಗ ಜನ ಕೇಳಿದ್ರಂತೆ, ಏನು ವಿಷಯ ಅಂತ ಧರ್ಮರಾಜ ಕೇಳ್ತಾರೆ. ಆಗ ಅವನು ಹುಟ್ಟಿನ ಕಥೆನೇ ಹೇಳ್ತಾರೆ, ಭೀಷ್ಮ ಹೇಗೆ ಹುಟ್ಟಿದ ಶಿಶುಪಾಲ ಅಂತ ಅವನು ಕಥೆ ಹೇಳ್ತಾ. ಶಿಶುಪಾಲ ಮೂಲತಃ ಹಿರಣ್ಯಕಶಿಪು, ಅವನು ಸತ್ತು ಆಮೇಲೆ ರಾವಣನಾಗಿ ಹುಟ್ಟಿದ, ಆ ರಾವಣ ಶಿಶುಪಾಲನಾಗಿ ಹುಟ್ಟಿದ್ದಾನೆ ಮೂರನೇ ಜನ್ಮ ಅವನು. ಅವನು ಹುಟ್ಟಿದಾಗ ಅವನಿಗೆ ಎಕ್ಸ್ಟ್ರಾ ಕಾಲು, ಎಕ್ಸ್ಟ್ರಾ ಕೈ, ಎಕ್ಸ್ಟ್ರಾ ಕಣ್ಣು ಎಲ್ಲ ಇದ್ವಂತ, ಎಕ್ಸ್ಟ್ರಾ ಯೂಸ್ಲೆಸ್ ಅಂತ ತಗೊಂಡು ಏನು ಮಾಡ್ಬೇಕು, ಅದರಿಂದ ಅದು ಇರಿಸ್ತಿದ್ರೆ ಸರಿ ವೇಸ್ಟ್ ಅವು. ಉಪಯೋಗಿಸಿದ್ರೆ ರುದ್ರದೇವರು ಮೂರು ಕಣ್ಣಿದೆ, ಅದರಿಂದ ಉಪಯೋಗ ಇದೆ. ಕೃಷ್ಣನಿಗೆ ಅನಂತ ಕಣ್ಣುಗಳು, ಅನಂತ ಬಾಹು ರೂಪ ಭಗವದ್ಗೀತೆಯಲ್ಲಿ ಕೇಳಿದೆ, ವಿಶ್ವರೂಪವನ್ನೇ ತೋರಿಸ್ತಾನೆ. ಉಪಯೋಗ ಇದ್ದವ್ರು ಇಟ್ಕೊಂಡ್ರೆ ಪರವಾಗಿಲ್ಲ, ಇಲ್ಲವರು ಪ್ರಯೋಜನ ಇಲ್ಲ, ವಿಕಾರವಾಗಿ ಕಾಣ್ತಾ ಇದ್ದವು. ಆದ ತಕ್ಷಣ ಆಶ್ಚರ್ಯವಾಯಿತು ತಾಯಿಗೇನೆ, ತಂದೆ ಎಲ್ಲ ಬಿಸಾಡಬೇಕು ತೀರ್ಮಾನ ಮಾಡಿದರು. ಜಲಾಸಂಧನ ಯಾರು ಪೀಸಾಗಿ ಹುಟ್ಟಿದಾಗ ಹಾಗೆ ಎಸರೇ ಯೋಚನೆ ಮಾಡಿದ್ರಲ್ಲ, ಹಾಗೆ ಮಾಡಿದಾಗ ಅಶರೀರ ಮಾಡಿತ್ತೆ, ಯೋಚನೆ ಮಾಡಬೇಡಿ. ಇವನ್ನ ಒಬ್ಬನು ಎತ್ತಿಕೊಂಡಾಗ ಇವನ ಹೆಚ್ಚಿನ ಕೈ ಕಾಲು ಕಣ್ಣು ಎಲ್ಲ ಹೋಗಿಬಿಟ್ಟು ಸರಿಯಾಗಿ ನಾಲ್ಕು ಜನ ಇದ್ದಾಗ ಇರ್ತಾನೆ ಅಂತ ಗೊತ್ತಾಯ್ತೀರಿ, ಯಾರೋ ಒಬ್ಬನು ಎತ್ತಿಕೊಳ್ಬೇಕು, ಹಾಗೆ ಇವನು ಸರಿ ಹೋಗ್ತಾನೆ ಅಂತ ಗೊತ್ತಾಯ್ತು. ಅವತ್ತಿಂದ ಎಲ್ಲರಿಗೂ ಕೊಂಡಕ್ಕೆ ಅಂತ ಶುರು ಮಾಡಿದ್ರು. ಎಲ್ಲ ಎತ್ತಿಕೊಳ್ಳೋದು ಏನು ಭಾರ ಆಗ್ತಿತ್ತೆ ಹೊರತು ಏನು ಉಪಯೋಗ ಆಗ್ತಿರಲಿಲ್ಲ. ಕೊನೆಗೆ ಬಂದವರಿಗೆಲ್ಲ ಕೊಟ್ಟು 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 ಕೃಷ್ಣ ಪರಮಾತ್ಮ ತಾನು ಅಲ್ಲಿಗೆ ಬರ್ತಾನೆ. ಕೃಷ್ಣನ ಸೋದರತ್ತೆಯ ಮಗನೇ ಈ ಮಧ್ಯೆ, ಸಂಬಂಧಿ ಬೇರೆ. ಆಗ ಕೃಷ್ಣ ನೀನೇ ಎತ್ಕೋ ಅಂತ ಕೊಟ್ರಂತೆ. ಕೃಷ್ಣ ಎತ್ಕೋತಾ ಇರ್ರೆ ಕಣ್ಣು ಪೂರ್ತಿ ಸರಿ ಹೋಗಿಬಿಡ್ತಾನೆ. ಅವತ್ತಿನಿಂದ ಸ್ವರೂಪಿ ಆದವನು, ತಮಾಷೆ ಹೇಳ್ತಾರೆ. ರಾವಣನಾಗಿದ್ದಾಗ ಹೇಗಿದ್ದ ಅವನು, 10 ತಲೆ 20 ಕೈ ಎಲ್ಲ ಇತ್ತಲ್ಲ, ದೃಷ್ಟಿ ಉಳ್ಕೊಂಡ ಉಳ್ಕೊಂಡಿತ್ತು ಪಾಪ, ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಕೂಡ. ಕೃಷ್ಣ ಬಿಟ್ಟಿವೆ ಸರಿ ಹೋಗ್ಬಿಡ್ತು ಅಂತ ಹೇಳಿ ಕೃಷ್ಣ ತೊಡೆಮೆ ಮಡಿಸ್ಕೊಂಡು ಅಷ್ಟ ಸರಿ ಹೋಗಿ. ದೇವರ ಸಂಪರ್ಕ ಬಂದ್ರೆ ನೋಡಿ, ಹೂವಿರುತ್ತೆ ಸಾಮಾನ್ಯ ಹೂವು, ಏನೋ ಅಂತಿರ್ತಾನೆ ಮನುಷ್ಯ, ದೇವ್ರಿಗೆ ಹಾಕಿಬಿಡ್ತಾನೆ, ತಲೆ ಮೇಲೆ ಇಟ್ಕೋತಾರೆ, ಆಮೇಲೆ ನಿರ್ಮಾಲ್ಯವಾಯ್ತು ತಕ್ಷಣ. ಸಾಮಾನ್ಯ ಹೂವು ದೇವರ ಪಾದಕ್ಕೆ ಬಿತ್ತು ಅಂದ್ರೆ ನಮ್ಮ ತಲೆ ಮೇಲೆ ಇರುತ್ತೆ ಹೊರತು ಬೇರೆ ಏನು ಮಾಡೋಕ್ಕಾಗ, ಅಷ್ಟು ಪೂಜ್ಯತೆ ಬರ. ಕೃಷ್ಣನ ತೊಡೆ ಮೇಲೆ ಮಲಗಿದ, ಆಶ್ಚರ್ಯ, ಕೃಷ್ಣ ಅವನು ತೊಡೆ ಮೇಲೆ ಮರೆಸ್ಕೊಂಡಿದ್ದ, ನರಸಿಂಹನಾಗಿ ತೊಡೆ ಮೇಲೆ ಮರೆಸ್ಕೊಂಡು ಎದೆ ಬಗದಿದ್ದ, ನರಸಿಂಹನಾಗಿ ತೊಡೆ ಮೇಲೆ ಬಗೆದುಕೊಂಡೇ ಅವನನ್ನು ಎದೆ ಬಗದಿದ್ದ, ರಾವಣನನ್ನ ತಾನು ರಾಮನಾಗಿ ಸಂಹಾರ ಮಾಡಿದ್ದ, ಈಗ ಅವನನ್ನು ತಲೆ ಮೇಲೆ ಮಡಿಸ್ಕೊಂಡು ಸ್ವರೂಪ ಕೊಟ್ಟಿದ್ದಾನೆ. ಅವನು ಸರಿ ಹೋದ ಮೇಲೆ ವಿಶ್ವಕ್ಕೆ ಗೊತ್ತಾಗುವುದು. ಆದರೆ ಅಶರೀರವಾಣಿ ಹೇಳಿತ್ತು, ಇವನು ಬರೀ ಸರಿ ಹೋಗೋದು ಅಷ್ಟೇ ಅಲ್ಲ, ಯಾವನಿಂದ ಸರಿ ಹೋಗ್ತಾನೋ ಅವನಿಂದನೇ ಸಾಯ್ತಾನೆ ಅಂತಾನು ಹೇಳಿತ್ತು, ಅವನಿಂದನೇ ಸಾಯ್ತಾನೆ. ಆಗ ಅವಳು ಪಾಪ ಸೋದರತ್ತೆ ಕೇಳ್ತಾಳೆ, ಕೃಷ್ಣ ನೀನೇ ಕೊಲ್ತಿ ಅಂತ ಅಶರೀರವಾಣಿ ಆಗಿಬಿಟ್ಟಿದೆ, ನಾನು ನಿನ್ನ ಸೋದರತ್ತೆ, ದಯವಿಟ್ಟು ಇವನನ್ನು ನೀನು ಕೊಲ್ಲಬೇಡ ಅಂತ ಹೇಳಿದ. ಕೃಷ್ಣ ಹೇಳ್ತಾನಮ್ಮ, ನ್ಯಾಯ ಅಂದ್ರೆ ಒಬ್ರಿಗೊಂದು ಮತ್ತೊಬ್ರಿಗೊಂದು ಅಲ್ಲ, ಎಲ್ಲರಿಗೂ ನ್ಯಾಯ ಅಂದ್ರೆ ಒಂದೇನೆ, ಇಲ್ಲಿ ಹೋದ್ರೆ ಭಗವತಿರ ಸಮಾನ ಹೆಸರಾಗಿ ಬರುತ್ತೆ, ಮತ್ತೆ ನಾನು ಕೊಲ್ದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀನು ಬಿಡ್ಕೋತಾ ಇದ್ದೀಯ, ಅದರಿಂದ ಒಂದು ಮಿತಿ ಕೊಡ್ತೇನೆ, ಅವನ 100 ತಪ್ಪುಗಳನ್ನು ನಾನು ಕ್ಷಮಿಸ್ತೇನೆ, ಆಮೇಲೆ ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ. ಶತಾಪರಾಧ ಸ್ತೋತ್ರ ಅಂತಿದೆ ನೋಡಿದ್ರೆ, ಕರೆಕ್ಟ್ ಆಗಿ ಆಗುತ್ತೆ, 100 ಅಪರಾಧ ಭಗವಂತ ಕ್ಷಮಿಸ್ತಾನಂತೆ, 101 ಆದ್ರೆ ಹೊಡೆದು ಬಿಡ್ತಾನೆ ಅಂತ. ಆಗ ಅವನಿಗೆ ಹೇಳಿದ್ರು, ಆಯ್ತು ಅಷ್ಟು ಸಾರು ಅವನೇನು ಬರೋ ಲೀಡೆ ಮಾಡಿದಾಗಾಯ್ತಷ್ಟೇ, ಆಯ್ತು ಅಂತ ಒಪ್ಕೊಂಡ್ಲಂತೆ. ಕೃಷ್ಣನ್ ಬೈತಾ ಇದ್ದ ಬೈತಾ ಇದ್ದ. ಆಶ್ಚರ್ಯ ಅಂದ್ರೆ, ಅವ್ರು ಹುಟ್ಟಿದಾಗಿಂದ ಕೃಷ್ಣನ್ ಬೈದವನೆ, ಬಾಲ್ಯಾದ ಪಿತ ಚೇದೀಪ ಅಂತ ಹೇಳ್ತಾರೆ ಭಾಗವತ. ಹುಟ್ಟಿದಾಗಿಂದ ಬೈದಿದ್ದಂತೆ ಇನ್ನೂ 100 ಆಗಿದ್ದಿಲ್ಲಂತೆ, ಈಗ 100 ಆದ ಬಂತು. ಆಶ್ಚರ್ಯ, ದಿವಸಕ್ಕೆ 100 ಮಾಡ್ತೇವೆ ಅಂತ ಶಾಸ್ತ್ರ ಹೇಳ್ತದೆ, ನಾವು ದಿವಸಕ್ಕೆ 100 ಮಾಡ್ತೇವೆ, ದೇವರು ನಮ್ಗೆ ಹುಚ್ಚಾಬಟ್ಟೆ ಕನ್ಸೆಷನ್ ಕೊಟ್ಟಾಗ ಲೆಕ್ಕ. ದಿವಸಕ್ಕೆ 100 ಕ್ಷಮೆ, ಅಪರಾಧ ಸಹಸ್ರಾಣಿ ಪ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಸವಸ್ವ ಪುರುಷೋತ್ತಮ. ಇಲ್ಲೂ ಕೆಲವರಿಗೆ ಗೊಂದಲ, ನಮ್ಮಲ್ಲಿ 3 ಸ್ತೋತ್ರಗಳು ಉಂಟು. ಒಂದು ಶತಾಪರಾಧ ಸ್ತೋತ್ರ ಅಂತ ಒಂದು, ಇನ್ನೊಂದು 32 ಅಪರಾಧ ತಾತ್ರಿಂಶದ ಅಪರಾಧ ಸ್ತೋತ್ರ ಅಂತ, 32 ಅಪರಾಧ ಮಾಡೋ ಸ್ತೋತ್ರಗಳು. ಇನ್ನು ಹೇಳಿದಾಗ ಅಪರಾಧ ಸಹಸ್ರಾಣಿ 1000 ಅಪರಾಧ ಮಾಡ್ತೇವೆ ಅಂತ ಒಂದು. ಪುರಂದರದಾಸ ಇನ್ನೂ ಮುಂದೆ ಹೋಗಿಬಿಟ್ಟು, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನ ಹಾಕಿ ಬಾಯಿಲ್ಲವಯ್ಯ ಅಂತ ಅವ್ರು ಹೇಳಿದ್ರು. ಬರೀ ಬರೀ ತಪ್ಪುಗಳ ಮಧ್ಯನ ಬದುಕ್ತಾ ಇದ್ದೇವೆ ಅಂತ. ಏನು ವಿರೋಧ ಕಾಣುತ್ತಲ್ಲ ಅಂದ್ರೆ ವಿರೋಧ ಅಲ್ಲ, 32 ದೇವ್ರ ಪೂಜೆ ಕೂತ ಕಾಲಕ್ಕೆ ಮಾಡ್ತೇವೆ ಅಂತ. ಅದು 32 ಕರೆಕ್ಟ್, ದೇವ್ರ ಪೂಜೆ ಕೂತ ಕಾಲಕ್ಕೆ 32, ದೇವ್ರ ಪೂಜೆ ಬಿಟ್ಟವ್ರಿಗೆ ಖುಷಿ ಆಗುತ್ತೆ, ಬಹುಶಃ ಅದನ್ನು ಬಿಟ್ಟಿರ್ತೇವೆ ನಾವು ಅಂತ ತಿಳ್ಕೊಂಡಿರ್ತಾರಪ್ಪ. ದೇವ್ರ ಪೂಜೆನೇ ಮಾಡೋದಿಲ್ಲ ಅಂದ್ರೆ ಬಹುಶಃ 32 ಹೋಗಿರುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. 32 ಹೋಗಿರೋದಿಲ್ಲ, ಬಿಟ್ಟಾಮ ದೊಡ್ಡದು ಗಂಟು ಬಿದ್ದಿರ್ತದೆ ಅಂತ ಹೇಳ್ತಾರೆ. ಬಿಟ್ಟಾಮದೇ ಭಾರಿ ದೊಡ್ಡ ಅಪರಾಧ, ತಪ್ಪರಿಯೋದು ಬೇರೆ ಅಟೆಂಡೇ ಆಗಿಲ್ಲ ಎಕ್ಸಾಮಿನೇಷನ್ ಅಂದ್ರೆ ಹೇಗೋ ಹಾಗೆ, ಅದು ಪಾಸ್ ಆಗೋ ಚಾನ್ಸೇ ಇಲ್ಲ ಆಗಿಬಿಡ್ತಾನೆ. ಆದ್ರಿಂದ ತಪ್ಪು ಬರೆದ್ರು ನಾಳೆ ಯೋಚನೆ ಮಾಡಬಹುದು, ಆದರೆ ಪರೀಕ್ಷೆಗೆ ಅಟೆಂಡ್ ಆಗಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದಾಯ್ತು, ಇನ್ನು ಶತಾಪರಾಧ ಸ್ತೋತ್ರ, ಉಳಿದಂತೆ ಮಾಡೋ ತಪ್ಪುಗಳು, ದೇವ್ರ ಪೂಜೆ ಬಿಟ್ಟು ಬೇಡ ಹೊತ್ತಲ್ಲಿ ಮಾಡೋ ತಪ್ಪುಗಳು, 1000 ಅಪರಾಧಗಳು ಅಂತ ಕೇಳಿದ್ರೆ ಅನ್ನೋಯಿಂಗ್ಲಿ ಮಾಡ್ತಕ್ಕಂತ ತಪ್ಪುಗಳು, ನಮಗೆ ತಿಳುವಳಿಕೆಯಿಂದ ಮಾಡೋ ತಪ್ಪುಗಳು. ಅನಂತ ಅಪರಾಧ ಅಂದ್ರೆ ಜೀವನ ಪೂರ್ತಿ ಟೋಟಲ್ ಮಾಡ್ತಾ ಹೋದ್ರೆ ಅನಂತ ಅಪರಾಧ ಆಗಿ ಆಗುತ್ತೆ, ಅನಂತ ಜನ್ಮ ಅನಂತ ಅಪರಾಧ. ಇತ್ತ ಮಧ್ಯಾಹ್ನ ಬದುಕ್ತಾ ಇರ್ತೇವೆ, ಪರಮಾತ್ಮ ತೋರಿಸಿ ಇಷ್ಟಾದ್ರೂ ಅದು ಕ್ಷಮಿಸ್ತೇನೆ, ಆದ್ರೆ ಅತಿ ತಪ್ಪು ಮಾಡಿದಾಗ ಕ್ಷಮಿಸೋದಿಲ್ಲ. ಉಳಿದೆಲ್ಲ ಕೃಷ್ಣ ಎದುರಿಗಿಲ್ದ ಬೈದಿದ್ದ, ಎದುರಿಗೆ ಬೈತಾರೆ, ಇನ್ನೂ ಜಾಸ್ತಿ ಆಯ್ತು. ಬೇರೆ ಕಡೆ ಬೈತಾ ಇದ್ದ ಕೃಷ್ಣ, ಎದುರಿಗೆ ಬೈತಾ ಇದ್ದಾನೆ, ಜಾರ ಚೋರ ಯಾವುದು ಅಲ್ವೋ ಅದನ್ನು ಬೈತಾ ಇದ್ದ. ಇದ್ದಿದ್ದನ್ನು ಹೇಳಿದ್ರೆ ಬೈಗಳು ಅಂತ ಕರೆಯೋದಿಲ್ಲ, ಲಂಬೋದರಾಯ ನಮಃ ಗಣೇಶಗೆ ಹೇಳ್ತೇವೆ, ಬೈಗಳಲ್ಲ ಅದು, ಸ್ತೋತ್ರ ಅದು, ವಕ್ರತುಂಡಾಯ ನಮಃ ಸ್ತೋತ್ರ ಅದು. ಯಾಕೆ ಗಣೇಶ ಇರೋದೇ ಹಾಗೆ, ಏನು ತಪ್ಪಲ್ಲ, ಆದರೆ ಆ ಇಲ್ದವನ್ನು ಕರೆದ್ರೆ ತಪ್ಪದು. ಕೃಷ್ಣಲ್ಲಿ ಒಂದು ತಪ್ಪಿಲ್ಲ, ಆದರೆ ಕೃಷ್ಣನನ್ನ ಬೈತಾನೆ ಇದ್ದಾನೆ, ಕೃಷ್ಣ ಸುಮ್ಮನೆ ಇದ್ದ. ಆ ಕೊನೆಗೆ 100 ಮುಗಿತಂತೆ, ಆ ಕ್ಷಣಕ್ಕೆ ಕೃಷ್ಣ ತಾನು ಚಕ್ರವನ್ನು ತಗೊಂಡು ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಮಾತೇ ಇಲ್ಲ, ಚಕ್ರ ಪ್ರಯೋಗ ಮಾಡಿದ್ದು ಅವನು ಸಂಹಾರ ಮಾಡಿದ್ದೆ ಸರಿ. ಇಲ್ಲಿ ಭೀಮಸೇನ ಎದ್ದಾಗ ಭೀಷ್ಮರು ಹೇಳಿದ್ರು, ಭೀಮಸೇನ ಸುಮ್ಮನೆ ಕೂತ ಅಂತ ಒಂದು ಪ್ರಶ್ನೆ ಬಂತು. ಹಾಗಿದ್ರೆ ಭೀಮನಿಗೆ ಅಜ್ಞಾನವೇ ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ, ಭೀಮ ಪೂರ್ಣ ಪ್ರಜ್ಞನಾದ್ರಿಂದ ಅಜ್ಞಾನದ ಪ್ರಶ್ನೆಯೇ ಇಲ್ಲ. ಮತ್ತೆ ಯಾತಕ್ಕೆ ತಾನು ಹೊಡಿಲಕ್ಕೆ ಹೋಗಿದ್ದು ಅಂತ ಕೇಳಿದ್ರೆ, ಕೃಷ್ಣನನ್ನ ಯಾರು ಬೈತಾರೋ ಅವ್ರು ಶಿಕ್ಷಿಸಬೇಕು ಅನ್ನೋದು ನಿಯಮ ಅದು. ಒಂದು ಎದುರಿಗೆ ಆಗಿ ಇವತ್ತು ನೋಡಿ, ಸರ್ಕಾರನ ಬೈದ್ರೆ ಕಷ್ಟ ಹಿಡ್ಕೊಂಡು ಹೋಗುದು, ಸರ್ಕಾರನ ಬೈದ್ರೆ ಅದು ಅದು ಕ್ಷಮ್ಯ ಅಪರಾಧ ಅದು. ಅದೇ ರೀತಿಯಲ್ಲಿ ಆ ಸುಪೀರಿಯರ್ಸ್ ಬೈದರೇನೆ ಬ್ಯಾಡ್ ಸಿಆರ್ ಬರೀತಾರೆ. ಇನ್ನು ಸುಪೀರಿಯರ್ ಅಲ್ಲ ಕೃಷ್ಣ, ಸುಪ್ರೀಂ ಕೃಷ್ಣ ಅಂತ ಕೃಷ್ಣನ ಬೈಯ ಹಕ್ಕು ಯಾರಿಗೂ ಇಲ್ಲ. ಯಾಕೆ ಬೈಬಾರದು ಗೊತ್ತೇನು, ಅವನು ಸರ್ವೋತ್ತಮ. ದೋಷ ಇಲ್ಲದವನು ಬೈದ್ರೆ ಬೈದೊಂದು ದೋಷ ಆಗೋದಿಲ್ವಾ? ಇವತ್ತು ನೀವು ಬರೀ ಪೇಪರ್ ಕೊಟ್ಟವನು ಫೇಲು ಅಂತ ಹೇಳಿದ್ರೆ ಸರಿನೇ, ಫಸ್ಟ್ ಕ್ಲಾಸ್ ಎಲ್ಲ ಬರೋದು ಒಂದು ಫೇಲ್ ಮಾಡಿಬಿಟ್ರೆ ಎಕ್ಸಾಮ್ ಅದನ್ನೇ ಡಿಸ್ಮಿಸ್ ಮಾಡ್ತಾರೆ. ಇವತ್ತು ಕೃಷ್ಣನಲ್ಲಿ ಒಂದು ತಪ್ಪು ಇಲ್ಲ ಅಂದಮೇಲೆ ಅದು ಕೃಷ್ಣನಲ್ಲಿ ಬೈದಿದ್ದು ಮಹದ ಅಪರಾಧವಾಯಿತು. ಕೊನೆಗೆ ಕೃಷ್ಣ ಅವನು ಸಂಹಾರ ಮಾಡ್ತಾ ಇತ್ತು. ಆದರೆ ಭೀಮಸೇನ ಜಗತ್ತಿ ತೋರಿಸ್ತಾ ಇದ್ದಾನೆ, ದೊಡ್ಡವರನ್ನು ಬೈತಿದ್ರೆ ಕೇಳಿಕೊಂಡು ಸುಮ್ಮನೆ ಕೂಡಬಾರದು ಅಂತ ಶಾಸ್ತ್ರ ಹೇಳಿದ್ರು. ಕೆಲವರಂತೂ ನಮಗೇನು ಸಂಬಂಧಪಟ್ಟಿಲ್ಲ ಅಂತ ಕೂತ್ಬಿಟ್ಟಿರ್ತಾರೆ, ನಮಗೆ ಸಂಬಂಧಪಟ್ಟಿಲ್ಲ ಅಂತ ಕೂಡಬಾರದು. ಯಾರನ್ನು ಬೈದ್ರೆ ಸಂಬಂಧಪಟ್ಟಿಲ್ಲ ಸರಿನೇ, ಆದರೆ ದೇವರನ್ನು ಬೈದರೆ, ಧರ್ಮವನ್ನು ಬೈದರೆ ನಮ್ಮಿಂದ ಆದಷ್ಟು ಪ್ರತಿಭಟನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ರು. ನಮ್ಮಿಂದ ಆದಷ್ಟು ಪ್ರತಿಭಟನೆ ಮತ್ತು ವಿಹಿತ ಪ್ರತಿಭಟನೆ ಯಾವುದೋ ರೀತಿ ಮಾಡಬಾರದು. ಮತ್ತೆ ಅದು ಸರಿಯಾಗಿ ಶಾಸ್ತ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು, ಕಲ್ಲೊಡಿಯೋದು ಗಿಲ್ಲೊಡಿಯೋದಲ್ಲ. ಮತ್ತೆ ಪ್ರತಿ ತಪ್ಪನ್ನು ತಪ್ಪು ಅಂತ ಹೇಳಿದ್ರೆ ಸಾಕಿ, ಇನ್ನೇನು ಮಾಡಬೇಕಾಗಿ ಅದು ಸರಿಯಲ್ಲ, ಅದೇ ದೊಡ್ಡ ಪ್ರತಿಭಟನೆ ಅದು. ಅದನ್ನು ಭೀಮಸೇನ್ ತೋರಿಸ್ತಕ್ಕೋಸ್ಕರ ಹಾಗೆ ದುರ್ಮತ ಖಂಡನೆ ಮಾಡೋದಕ್ಕೆ ಅವರನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ಏಕವಿಂಶತಿಗೂ ಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯ ಮದ್ಭೂತಂ ಅಪ್ಯದೂಷ್ಯ ಮತನೋದ ಅನಂತಧೀಹಿ ಭೂತಭಾವಿ ಭವದಾತ್ಮಭಿಸ್ವಚಿ ಅಂತ ಮಹಾನುಭಾವರಾದ್ದರಿಂದ ಪಡಿಲಕ್ಕೆ ಹೋದರಂತೆ. ಆಗ ಭೀಷ್ಮರು ಬೇಡ ಅಂತಾರೆ. ಭೀಮನಿಗೆ ಗೊತ್ತದು, ಕೃಷ್ಣ ಮಾತು ಕೊಟ್ಟಿರೋದು ಗೊತ್ತು, ನೂರು ತಪ್ಪಾಗಲಿ ಕಾಯ್ತಾ ಇದ್ದಾನೆ ಅಂತಲೂ ಗೊತ್ತು. ಯಾತಕ್ಕಾಗಿ ಮಾಡಿದ್ರು ಅಂದರೆ ಕೃಷ್ಣ ಹೇಳಿದ್ದಾನೆ ಗೊತ್ತು, ಉಳಿದವರಿಗೆಲ್ಲ ಏನು ಗೊತ್ತು ಈ ಮಧ್ಯೆ ಅದು ಅದನ್ನು ತಿಳಿಸ್ಬೇಕಲ್ಲ. ಭೀಮಸೇನೆ ಹೊಡಿಲಿಕ್ಕೆ ಅಂತ ಹೋದಾಗ ಭೀಷ್ಮರು ಮಾತಾಡಿದರು, ಅದನ್ನು ಧರ್ಮರಾಜ ಕೇಳಿದ್ರೆ ಎಲ್ಲರಿಗೂ ಗೊತ್ತಾಯ್ತಾನೆ. ಅದಕ್ಕೆ ಹೇಳ್ತಾರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಮಗೆ ಗೊತ್ತಿದ್ರು ಕೂಡ ಉಳಿದವರಿಗೆ ಗೊತ್ತಾಗಲಿ ಅಂತ ಕೆಲಸ ಮಾಡಬೇಕು. ಅದಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮವನ್ನು ನಾವು ಹೇಳೋದು ಧರ್ಮ, ಇನ್ನೊಬ್ಬರಿಂದಲ್ಲಿ ಹೇಳಿಸಿದ್ರು ಧರ್ಮ. ಇನ್ನು ಯೋಚನೆ ಮಾಡಬೇಕಾಗ್ತದೆ, ನಾವು ಹೇಳಿದ್ರು ಧರ್ಮ, ನಮಗೆ ಗೊತ್ತಿಲ್ಲ, ಗೊತ್ತಿದ್ರು ಹೇಳಿಸಿದ್ರು ಧರ್ಮನೇ. ಅದನ್ನೇ ಭಾಗವತ ಪುರಾಣ, ನೀವು ಭಾಗವತ ಹೇಳಿ ಇಲ್ಲ ಹೇಳಿಸಿ, ಬೇಡ ಕೇಳಿ ಕೊನೆ ಪಕ್ಷ. ಅದನ್ನು ಬಿಟ್ಟುಬಿಟ್ಟು ನಮಗೆ ಗೊತ್ತಿಲ್ಲ ಅಂತ ಬಿಟ್ಟುಬಿಟ್ರೆ ಸಾಲದು, ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಶಾಸ್ತ್ರ. ಅದಕ್ಕೆ ಭೀಮಸೇನ ಭೀಷ್ಮರಿಂದ ಧರ್ಮರಾಜ ವಿಷಯ ಪ್ರಸ್ತಾಪ ಮಾಡಿ ಕೃಷ್ಣನ ಹಿನ್ನೆಲೆ ಅರ್ಥ ಆಗಬೇಕು, ಶಿಶುಪಾಲನ ತಪ್ಪಿನ ಪರಿಕಲ್ಪನೆ ಜಗತ್ತಿಗೆ ಆಗಬೇಕು ಅಂತ ಹೇಳಿ ಎದ್ದಿದ್ದು. ಆಗ ಭೀಷ್ಮರೆಲ್ಲ ಹೇಳಿದರು, ಕೃಷ್ಣ ಚಕ್ರದಿಂದ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಈಗ ತನ್ನ ಪರಮ ಎಚ್ಚರಿಕೆ ಕೊಡ್ತಾನೆ, ಯಾರು ಪರಮಾತ್ಮನ ವಿನಾಕಾರಣ ಬೈತಾರೋ ಅವರಿಗೆ ಶಿಕ್ಷೆ ದೇವರೇ ಕೊಡ್ತಾನೆ ಹೊರತು ನೇರು ಯೋಚನೆ ಮಾಡೋ ಕಾರಣ ಇಲ್ಲ. ನಿಸ್ಸಂಶಯ ಭಗವಂತ ಅವನನ್ನು ಸಂಹಾರ ಮಾಡಿ ಏನು ಶಿಕ್ಷೆ ಕೊಡಬೇಕು ಅದು ಕೊಟ್ಟೇ ಕೊಡ್ತಾನೆ. ಶಿಶುಪಾಲ ಸತ್ತು ಬಿದ್ದ, ಅಲ್ಲಿಯಿಂದ ದೊಡ್ಡ ಘಟ್ಟ ಮುಗಿತು. ಇನ್ನು ಬಂದವರಿಗೆಲ್ಲ ವಿಶೇಷವಾದ ಆದರ ಉಪಚಾರವನ್ನು ಮಾಡ್ತಾ ಯಜ್ಞ ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಬರೀ ಊಟ ಹಾಕಿದ್ರು ತಿಂಡಿ ಕೊಟ್ಟರು ಅಲ್ಲ, ಯಾರಿಗೇನೇನು ಬೇಕಿತ್ತು ಅದೆಲ್ಲ ಸಿಕ್ತು ಅಂತ ಹೇಳ್ತಾರೆ. ಅದು ವಿಷಯ, ಪಾಂಡವರ ಸಭೆಗೆ ಯಾರು ಹೋಗಿದ್ರು ಅವ್ರು ಏನೇನು ಮನಸ್ಸಲ್ಲಿ ಬೇಕು ಅಂತಿತ್ತು ಅದೆಲ್ಲ ಕೊಟ್ಟರದು. ಇದು ಎಷ್ಟು ಸಾರ್ಥಕ ಇರಬೇಕು ಲೆಕ್ಕ, ನಾ ಕೊಟ್ಟಿದ್ದು ತೊಗೊಂಡೋಗ್ರಿ ಅಂತ ಹೇಳಿದ್ರೆ ಪುಣ್ಯ, ಅಂಥದ್ದು ಬೇಕಾದ ತೊಗೊಂಡೋಗ್ರಿ ಅಂತ ಕೇಳಿದ್ರೆ ಎಷ್ಟು ಅನುಗ್ರಹ ಮಾಡಿರಬೇಕು. ಆದ್ದರಿಂದ ಪಾಂಡವರು ಇಡೀ ಸಂಪತ್ತನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ, ಕೃಷ್ಣಾರ್ಪಣ ಅಂತ ವಿನಿಯೋಗ ಮಾಡ್ತಾ ಇದ್ದಾರೆ. ಎಲ್ಲ ಜನಗಳು ತಗೊಂಡು ಎಲ್ಲ ಒಬ್ಬೊಬ್ಬರೇ ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಧೃತರಾಷ್ಟ್ರ ಮಗರ ಎಲ್ಲರೂ ಬಂದಿದ್ದರಲ್ಲ ಅವರೆಲ್ಲರೂ ವಾಪಸ್ ಹೊರಟು, ಭೀಷ್ಮ ದ್ರೋಣಾದಿಗಳು ವಾಪಸ್ ಹೊರಟು. ಈ ಕಡೆಗೆ ದೇಶ ಪ್ರಸಂಗ ಒದಗ್ತಾ ಇದೆ. ಒಂದು ದಿವಸ ದುರ್ಯೋಧನ ಮಾತ್ರ ವಾಪಸ್ ಹೋಗಿಲ್ಲ, ಅವನು ಅವನ ತಮ್ಮಂದ್ರೆ ಹಾಗೆ ಇದ್ದಾರೆ. ಯಾತಕ್ಕೆ ಹೋಗಲಿಲ್ಲ ಅಂದರೆ ರಾಜಸೂಯಾಗ ಸಭೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡ್ಲಿಕ್ಕೆ ಒಳ್ಳೆ ಸೈಟ್ ಸೀಯಿಂಗ್ ಇದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋದಿಲ್ಲ. ಆ ಸಭೆ ಎಂಥದ್ದು ಅಂದರೆ ಆ ಸಭೆ ಅದ್ವಿತೀಯವಾದದ್ದು. ಅದು ಒಂದು ಭೂಲೋಕದಲ್ಲಿ ಕೃಷ್ಣನ ಸಭೆಯಾದ ಮೇಲೆ ಪಾಂಡವರ ಸಭೆಯೇ ಅಂಥ ಸಭೆ. ದುರ್ಯೋಧನ ಅದರ ಕನಸಲ್ಲೂ ಕಂಡಿರಲಿಲ್ಲ, ಆದ್ದರಿಂದ ಇನ್ನೂ ಇರೋಣ ಅಂತ ಹೇಳಿ ಉಳ್ಕೊಂಡಿದ್ದ ಹಾಗೆ. ಆಗ ಒಂದು ದಿವಸ ಏನಾಗಿದೆ, ಪಾಂಡವರು ಸಭೆಯಲ್ಲಿ ಕೂತಿದ್ದಾರೆ. ಅದರಲ್ಲಿ ಧರ್ಮರಾಜ ಯಥಾಪ್ರಕಾರ ಉನ್ನತ ಆಸನದ ಮೇಲೆ ಕೂತಿದ್ದಾನೆ, ಕೃಷ್ಣ ಕೂಡಿಸಿದ್ದಾನೆ, ಪಕ್ಕದಲ್ಲಿ ಕೃಷ್ಣ ತಾನು ಕೂತಿದ್ದಾನೆ. ನೋಡಿ, ಧರ್ಮದ ಜೊತೆಗೆ ಕೃಷ್ಣ, ಅದು ವಿಶೇಷ. ಧರ್ಮರಾಜರು ಕೂಡ ಪಕ್ಕದಲ್ಲೇ ತಾನು ಕೂತಿದ್ದಾನೆ. ಅದಕ್ಕೆ ಯಥೋ ಧರ್ಮ ತಥಃ ಕೃಷ್ಣ, ಯಥಃ ಕೃಷ್ಣ ತಥೋ ಜಯ. ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಬೇಡಿ, ದೇವ್ರನ್ನ ಹುಡುಕ್ಲಕ್ಕೆ ಹೋಗಬೇಡಿ. ಧರ್ಮ ಇದ್ರೆ ಪಕ್ಕದಲ್ಲಿ ಕೃಷ್ಣ ಇರ್ತಾನೆ ಅಂತಾನೆ ಅರ್ಥ. ಬೆಳಿಗ್ಗೆ ಹೇಳ್ತೀರಿ ನಾರಾಯಣ ಸ್ಮರಣೆ ಮಾಡ್ತೀರಿ, ದೇವ್ರ ಜೊತೆಗಿದ್ದಾನೆ ಅಂತಾನೆ ಅರ್ಥ. ಸತ್ಯ ಹೇಳ್ತೀರಿ ದೇವ್ರ ಜೊತೆಗಿದ್ದಾನೆ ಅಂತಾನೆ ಅರ್ಥ. ಇನ್ನೊಬ್ರು ಉಪಕಾರ ಮಾಡ್ತಿರಲ್ಲ, ದೇವ್ರು ಎಲ್ಲಿದ್ದಾನೆ ಅಲ್ಲ, ಪಕ್ಕದಲ್ಲೇ ಇದ್ದಾನೆ ಅಂತ ಅರ್ಥ. ಯಾವಾಗ ನಾವು ತಪ್ಪು ಮಾಡ್ತೇವೆ ಆಗ ದೇವರು ದೂರ ಆಗಿದೆ. ಆದ್ರೆ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಕೇಳಿ ವಿದ್ಯಾರ್ಥಿ ಸರಿಯಾಗಿ ಬರೀತಾ ಇರ್ತಾನೆ ಕುತ್ಕೊಂಡು, ಪ್ರೊಟೆಕ್ಷನ್ ಯಾರು ಕೊಡ್ತಾರೆ, ರಿಜಿಸ್ಟ್ರೇಷನ್ ಕೊಟ್ಟಿರು. ಅವನು ಇನ್ವಿಜಿಲೇಟರ್ ಕೂತಿರ್ತಾನೆ, ಯಾವ ಪ್ರಾಬ್ಲಮ್ ಬರದಂತೆ ನೋಡೋ ಜವಾಬ್ದಾರಿ ಅವರು. ಆ ತಲೆ ಇಟ್ಟು ಮಾಡಿದ್ರೆ ಹೊರಗಾಕ ಜವಾಬ್ದಾರಿ ಅವ್ರದೇ, ಕಾಪಾಡೋದಿಲ್ಲ, ಗೆಟ್ ಔಟ್ ಅಂತಾನೆ ಕಳಿಸಿದ್ದಾರೆ. ಆ ಥರ ತನ್ನ ಕೆಲಸ ತಾನು ಮಾಡ್ಕೊಂಡಿದ್ರೆ ಹೇಗೆ ಸಂಸ್ಥೆಗಳು ಪ್ರೊಟೆಕ್ಷನ್ ಕೊಡುತ್ತೋ, ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ದೇವರು ಸಂರಕ್ಷಣೆ ಮಾಡ್ತಾನೆ, ಕೃಷ್ಣ ಕಾಪಾಡಿಯೇ ಕಾಪಾಡ್ತಾನೆ. ಅದೇ ಒಂದು ದೃಷ್ಟಾಂತ. ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಕೃಷ್ಣನ ಪಕ್ಕದಲ್ಲಿ ರುಕ್ಮಿಣಿ ಸತ್ಯಭಾಮ ಎಲ್ಲ ಜೊತೆ ಕೂತಿದ್ದಾನೆ, ಧರ್ಮರಾಜನ ಪಕ್ಕದಲ್ಲಿ ಈ ಕಡೆಗೆ ಮಧ್ಯರಾಜಿಗಳು ಕೂತಿದ್ದಾರೆ, ಕೃಷ್ಣನ ಮುಂಭಾಗದಲ್ಲಿ ಪಾದದ ಹತ್ತಿರ ಸಾಕ್ಷಾತ್ ಭೀಮಸೇನ ಕೂತಿದ್ದಾನೆ, ಭೀಮಸೇನ ಪಕ್ಕದಲ್ಲಿ ದ್ರೌಪದಿ ಇವರೆಲ್ಲ ಕೂತಿದ್ದಾರೆ, ಆ ಕಡೆ ಕೃಷ್ಣ ಪತ್ನಿಯರ ಗುಂಪೆಲ್ಲ ಈ ಕಡೆಗೆ, ಆ ಕಡೆ ಧರ್ಮರಾಜ, ಆ ಕಡೆ ಗುಂಪೆಲ್ಲ ಆ ಕಡೆಗೆ. ಎಲ್ಲ ಒಳ್ಳೆ ಅತ್ಯದ್ಭುತವಾದ ಸುಂದರ ದೃಶ್ಯ ಅದು. ಅದು ಮಯ ಸಭೆ ಬೇರೆ, ಅಲ್ಲಿ ಕೂತಿದ್ದಾರೆ. ದುರ್ಯೋಧನ ಏನು ಮಾಡಿದನಂತೆ, ಆ ಸಭೆನ ನೋಡಬೇಕು ಅಂತ ಕುತೂಹಲ ಇತ್ತಲ್ಲ, ಬಂದ. ಅವನ ಯಥಾ ಪ್ರಕಾರ ತಮ್ಮಂದಿರೆಲ್ಲ ಇದ್ರಲ್ಲ, ಅವನು ಒಬ್ಬನೇನು ನಿಂದು 99 ಜನ ಫಾಲೋ ಮಾಡು, ಜೊತೆಗೆ ಶಕುನಿ, ಇಷ್ಟು ಜನ ಆ ಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ಅಂತ ಬರ್ತಾನೆ. ಆ ಸಭೆ ವಿಚಿತ್ರ ಸಭೆ ಅದು, ಒಂದು ಮಯಾಸುರ ಮಾಡಿದ ಸಭೆ. ಹೇಗಿತ್ತು ಅಂದರೆ ಗೋಡೆಗಳೆಲ್ಲ ಟ್ರಾನ್ಸ್ಪರೆಂಟ್ ಇದ್ವು, ಗೋಡೆಗಳೆಲ್ಲ ಟ್ರಾನ್ಸ್ಪರೆಂಟ್, ಬಾಗಿಲು ಮಾತ್ರ ಓಪನ್ ಇದ್ದಿದ್ದಾಗಿ. ಬಾಗಿಲು ಇದೆಯಲ್ಲ, ಬಾಗಿಲು ಕಾಣ್ತಿರಲಿಲ್ಲ. ನಿಜವಾಗಿ ಹೇಗಿರಬೇಕು, ಬಾಗಿಲು ಕಾಣಬೇಕು, ಉಳಿದು ನಾ ಇದಾಗಿರಬೇಕು. ಬಾಗಿಲು ನಾನ್ ಟ್ರಾನ್ಸ್ಪರೆಂಟ್ ಮಾಡಿದ್ದಂತೆ ಉಳಿದೆಲ್ಲ ಟ್ರಾನ್ಸ್ಪರೆಂಟ್ ಆಗಿತ್ತು. ವ್ಯಾಸಕೇಂದ್ರ ಆಚಾರ್ಯ ಹೇಳ್ತಾರೆ, ಮಹಾಭಾರತದಲ್ಲಿ ಬರೀತಾರೆ, ಅದೆಲ್ಲ ಸ್ಫಟಿಕ ಮಣಿಗಳಿಂದ ಮಾಡಿದ್ದಂತೆ. ಗೋಡೆಗಳೆಲ್ಲ ಸ್ಫಟಿಕ ಮಣಿಯ ಗೋಡೆಗಳಾದ್ರಿಂದ ನೇರವಾಗಿ ಲೈಟ್ ಪಾಸ್ ಆಗ್ತದೆ. ಗೋಡೆ ಬಾಗಿಲು ಏನ್ ಮಾಡಿದ್ನಂತ ಗೊತ್ತಾ ಅವನು? ಇಂದ್ರನೀಲ ಮಣಿಯಿಂದ ಮಾಡಿದ್ನಂತೆ. ಇಂದ್ರನೀಲ ಮಣಿ ಅಂತ ಗೊತ್ತಲ್ಲ ನಮಗೆ, ಅದು ನೀಲವರ್ಣ, ಆ ಡಾರ್ಕ್ ಬ್ಲೂ ಕಲರ್, ಅದರಿಂದ ಬಾಗಿಲು ಮಾಡಿದ್ದಾನೆ. ಸ್ಫಟಿಕ ಮಣಿಗಳಿಂದ ಗೋಡೆ ಮಾಡಿಬಿಟ್ಟಿದ್ದ. ಅದು ಗೋಡೆಗಳು ಟ್ರಾನ್ಸ್ಪರೆಂಟ್ ಆದ್ದರಿಂದ ಸಭೆಯೆಲ್ಲ ಗೋಡೆಯಿಂದ ಕಾಣಿಸ್ತಾ ಇತ್ತು. ಬಾಗಿಲು ಸಿಕ್ಕದು, ಗೋಡೆ ಭಾರಿ ದೊಡ್ಡವು, ಸಭೆ ದಯರು ಎಲ್ಲ ಕೂತವರೆಲ್ಲ ಕಾಣಿಸ್ತಿದ್ದಾರೆ. ಬಹಳ ಅಪೂರ್ವವಾದ ಸಭೆ. ದುರ್ಯೋಧನೆಲ್ಲ ನೋಡಿದ, ತಮ್ಮದರ ಸಭೆ ಬಂದ, ಆ ಗೋಡೆನ ಬಾಗಿಲು ಅಂತ ತಿಳ್ಕೊಂಡ, ಕಾಣಿಸ್ತಿತ್ತಲ್ಲ ಗೋಡೆನ ಬಾಗಿಲು ಅಂತ ತಿಳ್ಕೊಂಡ, ಜೋರಾಗಿ ಹೋಗ್ಲಿಕ್ಕೆ ಹೋದ, ಗೊತ್ತಲ್ಲ ಏನಾಯ್ತು ಅಂತೇಳಿ ಮೂಗಿಗೆ ಹೊಡಿತು ಗೋಡೆ. ಅದು ಸ್ಫಟಿಕ ಮಣಿಗಳು ಬೇರೆ ಜೋರಾಗಿ ಎಟ್ಟು ಬಿಟ್ಟು. ಅವನ ಸಂಬಂಧ ಎಂಥವ್ರು ಅಂದ್ರೆ ಅಣ್ಣ ಮಾಡಿದಾಗೆ ಮಾಡೋರು. ಅಂಧೇನೈವ ನಿಯಮಾನ ಯಥಾಂತ, ಕುರುಡನಿಂದ ಹೋಗ ಕುರುಡರು ಇದ್ದ ಹಾಗೆ ಅವರೆಲ್ಲರೂ ಗೋಡೆಗೆ ಹಾದ್ರು. ಅವರು ಕೂಡ ಶಕುನಿ ಅವರ ಫ್ರೆಂಡ್ ಎಲ್ಲ ಅದೇ ಕೆಲಸ ಆಯ್ತು. ಇದನ್ನೆಲ್ಲ ತಮಾಷೆ, ಒಳಗಿದ್ದವ್ರು ನೋಡ್ತಾ ಇದ್ದಾರೆ, ಟ್ರಾನ್ಸ್ಪರೆಂಟ್ ಆಗಿದ್ದಕ್ಕೆ ಅದು ಅನಾಹುತ ಇದು. ಅಂತ ಅವ್ರಿಗೆ ಕಾಣಿಸ್ತಾ ಇದೆ, ಎಲ್ಲರೂ ಒಳಗೆ ಕೂತವ್ರಿಗೆ ಕಾಣಿಸ್ತಾ ಇದೆ. ಆದ್ರೆ ಯಾರು ನಕ್ಕಿಲ್ಲ, ಇನ್ನೂ ಆಗ ಇನ್ನು ಚಾನ್ಸ್ ಕೊಡ್ತಾ ಇದ್ದಾರೆ ಅವನಿಗೆ, ನಕ್ಕಿಲ್ಲ. ಆಗ ಧರ್ಮರಾಜ, ಧರ್ಮರಾಜ ಅಂದ್ರೆ ಧರ್ಮರಾಜನೇ, ಅಜಾತ ಶತ್ರು ಅಂತ ಅವನ ಹೆಸರು. ಯಾರಲ್ಲೂ ವೈರ ಮಾಡ್ತಕ್ಕಂತ ಭಾವನೆ ಅಲ್ಲ ಆತನದು. ತಕ್ಷಣ ನಕಲನ್ನು ಕರೆದಂತೆ, ಮಹಾದೇವನನ್ನು ಕರೆದಂತೆ, ನೀವು ಹೋಗಿ ಪಾಪ ತುಂಬಾ ಕಷ್ಟಪಡ್ತಿದ್ದಾನವನು, ಅವನು ಸಮಾಧಾನ ಮಾಡಿ ಕರ್ಕೊಂಡು ಬನ್ನಿ ಅಂತ ಕಳಿಸಿದನು. ಅವ್ರು ಬರ್ತಾರೆ, ಬಂದು ಅವನ ಕೈ ಹಿಡಿದು ಬಾ ಒಳಗೆ ಬಾ ಅಂತ ಕರ್ಕೊಂಡು ಹೋದ್ರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸಭೆ ಅದು ಬಹಳ ಎಚ್ಚರ, ಮಯ ಸಭೆ ಅದು. ನಾವು ಯಾವ್ದಾದ್ರು ಹೋಗಕ್ಕೆ ನೋಡಕ್ಕೆ ಅಂತ ಹೋಗಿರ್ತಾನೆ, ಯಾವ್ದೋ ಮನೆ ನೋಡಿದ ಹಾಗೆ, ಯಾವ್ದೋ ಎಕ್ಸಿಬಿಷನ್ ನೋಡಿದ ಹಾಗೆ, ಈ ಜನರೇಟಿವ್ ಸ್ಟೇಷನ್ಗೆ ಹೋದ ನೋಡಿಬಿಟ್ರೆ ಗತಿ ಏನಾಗಬೇಕಲ್ಲಿ, ಎಲ್ಲ ಕೈ ಸತ್ತೋ ಬಿಡ್ತಾನೆ ಅಷ್ಟೇ. ಡೇಂಜರ್ ಅಂತ ಬರೆದಿರ್ತಾರೆ, ಎಲ್ಲ ಕಡೆ ಹೋದಾಗಲ್ಲ ಬರೋದಿಲ್ಲ, ಯಾವ್ದೋ ಕಂಬ ಮುಟ್ಟಿದಾಗ ಎಲೆಕ್ಟ್ರಿಕಲ್ ಪೋಲ್ ಮುಟ್ಟಕ್ ಬರೋದಿಲ್ಲ, ಹುಷಾರಾಗಿರ್ಬೇಕು. ದುರ್ಯೋಧನಿಗೆ ಎಚ್ಚರಿಕೆನೇ ಇಲ್ಲ. ಮಯ ಸಭೆ ಅದು, ಒಂದು ವಿಚಿತ್ರ ಸಭೆ. ಅಶೋಕದ ಶಿಲ್ಪಿ ವಿಶ್ವಕರ್ಮ ಮಾಡಿದ್ದು ಒಂದು ಕಡೆಗೆ, ದೈತ್ಯ ಶಿಲ್ಪಿ ಮಯಾಸುರ ಮಾಡಿದ್ದು ಇನ್ನೊಂದು ಕಡೆಗೆ. ಎಂತ ಭೂಲೋಕದ ಇವತ್ತು ಆರ್ಕಿಟೆಕ್ಟ್ ಎಷ್ಟು ಡೆವಲಪ್ ಆಗಿದೆ ಇವತ್ತಿನ ದಿವಸ, ಅದು ದೇವಲೋಕದ ಆರ್ಕಿಟೆಕ್ಚರ್ ಅಂದ್ರೆ ಹೇಗಿರ್ಬೇಕು ಲೆಕ್ಕ. ಅವನಿಗೆ ಅರ್ಥ ಮಾಡಿಕೊಳ್ಳೋದು ಪೆಟ್ಟು ಬಿತ್ತು. ಎಚ್ಚರ ತೋರಿಸ್ತಾರೆ, ಬಾಗಲಿದ್ದಲ್ಲಿ ಬಾಗಲು ಕಂಡ ಹಾಗೆ ಗೋಡೆ ಕಾಣ್ತಾ, ಗೋಡೆ ಕಂಡ ಹಾಗೆ ಬಾಗಲು ಕಾಣ್ತಾ ಇತ್ತು. ಶಾಸ್ತ್ರ ಯಾವಾಗಲೂ ಹಾಗೇನೆ, ಅರ್ಥವಾದ ಕಾಣುತ್ತೆ, ಅರ್ಥವಾಗಿರೋದಿಲ್ಲ. ಓ ನಮ್ಗೆ ಅರ್ಥ ಆಯ್ತು ತಿಳ್ಕೊಂಡ್ಬಿಟ್ಟಿದ್ದೇವೆ, ಏನು ಅರ್ಥ ಆಗಿರೋದು. ಅರ್ಥವಾಗದ ಜಾಗದಲ್ಲಿ ವಿಷಯ ಇರ್ತೇನೆ, ನಾವು ಅದು ಇಗ್ನೋರ್ ಮಾಡಿಬಿಡ್ತೇವೆ. ಹೀಗೆ ಮಾಡ್ಕೊಂಡು ತಪ್ಪಾಗುತ್ತೆ ಅಂತ ಹೇಳಿದೆ. ಒಳಗೆ ಯಾರು ಕರ್ಕೊಂಡು ಹೋಗ್ಬೇಕದನ್ನ? ನಮಗೆ ಗೊತ್ತಾಗಲಿಲ್ಲ, ಅವನಿಗೆ ಗೊತ್ತಾಗಲಿಲ್ಲ, ನಮಗೂ ಗೊತ್ತಾಗೋದಿಲ್ಲ. ನಕಲ ಸಹದೇವರು ಬಂದು ಕರ್ಕೊಂಡು ಹೋದರು ಒಳಗಡೆಗೆ. ಅದಕ್ಕೆ ಶಾಸ್ತ್ರ ಪ್ರಪಂಚವನ್ನು ಗುರುಗಳ ಮೂಲಕ ಪ್ರವೇಶ ಮಾಡಬೇಕೇ ಹೊರತು ನೇರ ಕೈ ಹಾಕಲಕ್ಕೆ ಹೋಗಬಾರದು. ಪ್ರಾಕ್ಟಿಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಲಿ ಕರ್ಕೊಂಡು ಹೋಗಿ ನೀವೇ ಮಾಡಿರಿ ಅಂತ ಹೇಳಿದ್ರೆ ಗೋವಿಂದ ಎಲ್ಲ ಮೈಕೈ ಸುಟ್ಕೊಂಡು ಹೋಗಿರ್ತಾರಷ್ಟೇ. ಅಲ್ಲಿ ಯಾವ ಆ್ಯಸಿಡ್ ಏನು ಜ್ಞಾನ ಇಲ್ಲದ ಹೋದ್ರೆ ಗತಿ ಏನಾಗಿರ್ಬೇಕು? ಮೇಷ್ಟ್ರು ಬಂದು ಪಾಠ ಹೇಳಿದ್ದು ಅಷ್ಟೇ ಅಲ್ಲ, ಎದುರಿಂದ ತೋರಿಸ್ತಾನೆ ಮತ್ತೆ ಡೆಮಾನ್ಸ್ಟ್ರೇಟ್ ಮಾಡಿ. ಇಷ್ಟಾದ್ರೂ ಕೆಲವು ಏನೋ ಮಾಡ್ಕೊಂಡಿರ್ತಾರೆ ಗಲಾಟೆ. ಇಷ್ಟೆಲ್ಲ ಎತ್ತರ ವಯಸ್ಸೂ ಗಲಾಟೆ ಇರುತ್ತಲ್ಲ, ಶಾಸ್ತ್ರ ಅಂದ್ರೆ ಹಾಗೆ ಬಹಳ ಹುಷಾರಾಗಿರ್ಬೇಕು. ಅವ್ರು ಕರ್ಕೊಂಡು ಹೋದ್ರೆ ಉಂಟು, ಕರ್ಕೊಂಡು ಹೋದ ನೋಡ್ತಾರೆ. ಅಲ್ಲಿ ಕೃಷ್ಣ ಅಷ್ಟು ಮೇಲೆ ಕೂತಿದ್ದಾನೆ, ಪಕ್ಕದಲ್ಲಿ ಧರ್ಮರಾಜ, ಈ ಕಡೆ ಭೀಮಸೇನ, ದ್ರೌಪದಿ. ಆ ದೃಶ್ಯ ಕಂಡು ಸಂತೋಷ ಪಡಬೇಕು ನ್ಯಾಯವಾಗಿ. ಅಲ್ಲಿ ಸಂತೋಷ ಪಟ್ಟು ಜನ್ಮದಲ್ಲೇ ಗೊತ್ತಿಲ್ವಲ್ಲ, ಹಟ್ಟೆ ಉರಿತಾ ಇದೆ ಅವನಿಗೆ. ಅಯ್ಯೋ ಏನು ವೈಭವ, ಏನು ವೈಭವ ಪಾಂಡವರದು ಅಂತ ಹೇಳಿದ್ದೇನೆ. ಅವ್ನು ಸ್ವಲ್ಪ ಕೂತ ಮಾಡದೆ ಎದ್ದೇ ಬಿಡ್ತಾನೆ, ಮತ್ತೆ ಕೂತ ಮಾಡ್ದ ಎದ್ದೇ ಬಿಡ್ತಾನೆ. ಇದೊಂದು ಸಮಸ್ಯೆ ನೋಡ್ಬೇಕು. ದುರ್ಯೋಧನ ತಪ್ಪೇನು ಹೊಡೆಸ್ಕೊಂಡಲ್ಲ, ಏನ್ ತಪ್ಪಾಗಿರ್ಬೇಕು ಲೆಕ್ಕ ಹಾಕಿನ ಅವನು. ದುರ್ಯೋಧನನಿಗೆ ಪೆಟ್ಟು ಬೀಳಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಮೊದಲನೇ ಕಾರಣ ಅವನು ತಡವಾಗಿ ಬರ್ತಾನೆ ಸಭೆಗೆ, ಅದರ ದುಷ್ಪರಿಣಾಮ ಆದ್ರೆ ತಡವಾಗಿ ಬಂದಿದ್ದಕ್ಕೆ ಹಾಗಾಯ್ತು. ಅಲ್ಲ ತಡವಾಗಿ ಬರಬಾರದೆ ಅಂತ ಕೇಳಿದ್ರೆ ಬರಬಹುದು, ಯಾರು ಕೂತಿದ್ದಾರೆ ಲೆಕ್ಕ ಹಾಕಿ ಅಂತ ಹೇಳಿದ್ರು. ಕೃಷ್ಣ ಕೂತಿದ್ದಾರೆ ಆ ಸಭೆ ತಡ ಬರೋದೆ. ಈಗ ಬೇರೆ ಸಭೆಗಳಾದ್ರೆ ಪರವಾಗಿಲ್ಲ, ತನ್ನ ಈಕ್ವಲ್ ಟು ಅವರಿದ್ರೆ ಪರವಾಗಿಲ್ಲ, ಕೃಷ್ಣ ಕೂತ ಸಭೆಗೆ ಆಗಿ ಬರೋದು ಅಂತ ಕೇಳಿದ್ರೆ, ಇವತ್ತು ನೋಡಿ ಬೇರೆ ಮಿಲಿಟರಿ ನೋಡಿರ ಅಂತ ಕೂತ್ಬಿಟ್ಟು ಓಡಿಸ್ತಾರೆ ಅವ್ರು. ನೋಡಿ ನೋಡಿ ಬಾ ಇಮಿಡಿಯೇಟ್ ಪನಿಷ್ಮೆಂಟ್ ಅದು. ಇವತ್ತು ಬರೀ ಕ್ಲಾಸ್ ಇದ್ ಲೇಟಾಗಿ ಹೋಗೋದು ಬೇರೆ, ಆ ಮಿಲಿಟರಿ ಎನ್ ಸಿ ಸಿಗೆ ಹೋಗಿ ಲೇಟಾಗಿ ಹೋಗೋದು ಬೇರೆ, ಮಿಲಿಟರಿಗೆ ಲೇಟಾಗಿ ಹೋಗೋದು ಬೇರೆ. ಬಹಳ ಅಪಾಯ ಉಂಟು. ಡಾಕ್ಟರ್ ಆಪರೇಷನ್ ಓಪನ್ ಮಾಡಿ ಲೇಟಾಗಿ ಬರೋದ್ರೆ ಗತಿ ಏನಾಗುತ್ತೆ? ಪೇಷಂಟ್ ಯಾರೋ ಲೇಟಾಗಿ ಬರ್ತಾರೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಲೇಟಾಗಿ ಓಪನ್ ಮಾಡಿ ಅಂತ ಹೇಳೋದು, ಎಲ್ಲ ಸೇರ್ಕೊಂಡು ಕುತ್ಕೊಂಡ್ಬಿಡೋದು, ಹೋಗ್ಬಿಟ್ಟು ಏನ್ ಮಾಡ್ಬೇಕು ಈ ಮತ್ತೆ ಕುಡ್ಕೊಂಡು ಬಿದ್ದ್ರೆ ಗತಿ ಏನಾಗಬೇಕು? ಅದು ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್ ಇದ್ದ ಹಾಗೆ. ದೊಡ್ಡವರು ಬಂದಾಗ ಮೊದಲು ನಿಂತು ಸ್ವಾಗತ ಮಾಡಬೇಕು. ಇವತ್ತು ದುರ್ಯೋಧನ ಮಾಡಿದ ತಪ್ಪನೇ ನಾವು ಮಾಡ್ತಾ ಇದ್ದೆ. ಕೃಷ್ಣ ಮೊದಲು ಕೂತಾಗಿದೆ, ದುರ್ಯೋಧನ ಆಮೇಲೆ ಬರ್ತಾನೆ ಸಭೆಗೆ. ಸೂರ್ಯ ಹುಟ್ಟಿಯಾಗಿದೆ ಆಮೇಲೆ ನಾವು ಹೇಳುತ್ತೇವೆ. ಇದೇ ತಪ್ಪು ತಾನೇ ಆಗದೆ ಇವತ್ತಿನ ದಿವಸ. ಸೂರ್ಯೋದಯಕ್ಕಿಂತ ಮುಂಚೆ ನಾವು ಎದ್ದಿರಬೇಕು. ಸೂರ್ಯನಲ್ಲಿ ನಾವು ದೇವರನ್ನು ಕಾಣಬೇಕು ಅಂತ ಹೇಳ್ತಾರೆ. ಸೂರ್ಯನೇ ದೇವರಲ್ಲ, ಸೂರ್ಯನು ಧೇಯಸ್ಥದ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಕರಸಿಜಾಸನ ಸನ್ನಿವಿಷ್ಠ. ಸೂರ್ಯನು ಸಾಕ್ಷಾತ್ ಭಗವಂತ ಇದ್ದಾನೆ, ಅಲ್ಲಿ ದೇವರನ್ನು ಕಾಣಬೇಕು. ಸೂರ್ಯನಿಗಿಂತ ಮುಂಚೆ ನಾವು ಹೇಳೋದು ಸೂರ್ಯ ನಮ್ಮನ್ನೇ ಬಸ್ಬೇಕು ಬಂದುಬಿಟ್ಟು ಬೈ ಬೆಚ್ಚಿಗಾದ್ಮೇಲೆ ಹೇಳ್ತಾರೆ ಕಿರಣ ಬಿದ್ದ ಮೇಲೆ ಆ ರೀತಿ ಆಗಬಾರದು. ಅದಕ್ಕೆ ಅನೇಕ ಹೇಳಿದ್ ನಾವು ಮಾಡೋ ತಪಸ್ಸು ಏನು ಗೊತ್ತಾ, ಸಾವಿರಾರು ತಪಸ್ಸು ಬಿಟ್ಟುಬಿಡಿ, ಕಾಡಿಗೆ ಹೋಗಿ ಅಲ್ಲಿ ತಪಸ್ಸು ಮಾಡಲಿಕ್ಕೆ ಹೋಗಬೇಡಿ, ಸೂರ್ಯೋದಯಕ್ಕಿಂತ ಮುಂಚೆ ಹೇಳಿ ಅದೇ ಒಂದು ತಪಸ್ಸು ಅಂತ ಹೇಳಿ. ಸೂರ್ಯೋದಯಕ್ಕಿಂತ ಮುಂಚೆ ಇದ್ರೆ ಒಂದು ತಪಸ್ಸು ಪ್ರಾರಂಭವಾದಾಗೆ ಲೆಕ್ಕ. ಸುಮ್ಮನೆ ಹೇಳಬೇಡಿ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತೇಳಿ. ಇನ್ನೊಂದು ತಪಸ್ಸು ಆಯ್ತಾಗ ಮಲಿದವರು ರೆಬಿಸಿ ಮೂರನೇ ತಪಸ್ಸು, ಅದು ಒಂದು ಮಲಿದವರು ರೆಬಿಸಿಬಿಟ್ರೆ ಎಬಸೋದಿಲ್ಲ, ಎಲ್ಲಿ ಬೈತಾರೋ ಅಂತ ಹೆದರಿಕೆ, ಪಾಪ ಅವನು ಎಬಸೋದಿಲ್ಲ, ತಾನು ಎದ್ರ ತಾನೆ ಎಬಸ್ಲಕ್ಕೆ ಪಾಪ, ತಾನು ಹೇಳೋದಿಲ್ಲ ಹೇಳೋರ್ನ ಎಬಸೋಗಿ ಅದು ಎಬಿಸಿ ಯಾರು ಹೇಳ್ತಾರೆ, ಚಿಕ್ಕ ಮಕ್ಕಳು ಒಂದು ಹೇಳ್ತಾರೆ ನ್ಯಾಯವಾಗಿ ಹೇಳೋದು, ಚಿಕ್ಕ ಮಕ್ಕಳು ಮಾತ್ರ ಸರಿಯಾಗಿ ನಾಲ್ಕೂವರೆ ಐದಕ್ಕೆ ಮಕ್ಕಳು ಎದ್ದು ಬಿಡ್ತಾರೆ ಪಾಪ. ಅಂದ್ರೆ ತಮಾಷೆ ಏನು ಗೊತ್ತಾ, ದೇವರು ಸಂಸ್ಕಾರ ಹೇಗೆ ತುಂಬಿದ್ದಾನೆ ಅಂದ್ರೆ ಆ ರೀತಿ ಏಳಾಗಿ ಮಾಡಿದ್ದಾನೆ. ಇವತ್ತು ಜಗತ್ತಿನೊಳಗೆ ಸೂರ್ಯೋದಕ್ಕಿಂತ ಮುಂಚೆ ಎದ್ದು ಒಂದು ರೌಂಡ್ ಹೋಗಿ ಬನ್ನಿ ಬೇಕಾದ್ರೆ ಎಲ್ಲ ಪ್ರಾಣಿಗಳು ಎದ್ದಿರು, ಹಸುಗಳನ್ನು ನೋಡಿ ಎದ್ದು ನಿಂತ್ಕೋದು ಎದ್ದು ಕೂತ್ಬಿಟ್ಟಿದ್ವಿ, ಪಕ್ಷಿಗಳು ಹಾಡ್ತಾ ಇರುತ್ತಾಗಲೇ, ಆ ಮಲಗಿರೋದು ಒಂದೇ ಪ್ರಾಣಿ ಮನುಷ್ಯ ಒಂದೇ, ಎಲ್ಲ ಎದ್ದು ಎಲ್ಲ ಎದ್ಬಿಟ್ಟು. ಸೂರ್ಯೋದಯಕ್ಕಿಂತ ಮುಂಚೆ ಪ್ರಾಣಿಗಳು ಹೇಳುತ್ತಾ ಇವೆ, ನಾವು ಹೇಳೋದಿಲ್ಲ ಅಂದ್ರೆ ಪ್ರಾಣಿಗಳಿಗಿಂತ ಕಡಿಮೆ ಆದಾಗ ಆಗಲಿಲ್ಲ ಆಗಿದ್ರೆ ಎಷ್ಟು ಅನ್ಯಾಯ. ಚಿಕ್ಕ ಮಕ್ಕಳು ಇನ್ನು ಒಳ್ಳೆಯವರು ಇರ್ತಾರಲ್ಲ, ಬೇಗ ಎದ್ದು ಬಿಡ್ತಾರೆ ಪಾಪ, ಇವ್ರು ಪಟ ಪಟ ಹೊಡೆದು ಮಲಗಿಸ್ಬಿಡ್ತಾನೆ, ಮತ್ತೆ ಆಮೇಲೆ ಹೇಳೋದೇ ಇಲ್ಲ ಹಾಗಾಗಿ ಬಿಡ್ತಾರೆ, ಒಂದ್ ಸಾಲಲ್ಲಿ ಮಲಗಿಬಿಡ್ತಾರೆ. ಆ ಎದ್ದದ್ ವಾರ್ನಿಂಗ್ ಇದ್ದಾಗ ಲೆಕ್ಕ, ಓ ಮಗುನೇ ಹೇಳ್ತಾ ಇದೆ, ಆ ಇನ್ಸ್ಟಿಂಕ್ಟ್ ಅದು ಒಂದು ಹೇಳೋದು, ಆ ಕಾಲಕ್ಕೆ ಹೇಳಬೇಕು ಅಂದ್ರೆ ಎದ್ದು ಬಿಡ್ಬೇಕು. ಆಗ ನಮಗೆ ಅರ್ಥ ಆಗ್ತದೆ, ಲೇಟ್ ಆಗಿದ್ರೆ ಏನಾಗ್ತದೆ, ಶಿಶುಪಾಲ ಸತ್ತೋದ. ಅನೇಕರಿಗೆ ಗೊತ್ತಿಲ್ಲ, ಸೂರ್ಯೋದಯಕ್ಕಿಂತ ಮುಂಚೆ ಯಾರು ಹೇಳೋದಿಲ್ಲ ಅವ್ರ ಆಯುಷ್ಯ ಕ್ಷಯವಾಗುತ್ತೆ, ಸೂರ್ಯ ಆಯುಷ್ಯವನ್ನು ತಗೊಂಡು ಹೋಗ್ತಾನೆ. ಅದಕ್ಕೆ ಆದಿತ್ಯ ಅಂತ ಸೂರ್ಯನಿಗೆ ಹೆಸರು, ಆಯುಹು ಆದಾಯ ಯಾತೀತಿ ಆದಿತ್ಯ. ನಾವು ಆಯುಷ್ಯವನ್ನು ಬೆಲ್ಲಿದ್ದಾಗೆ, ಬೆಲ್ಲ ಹೊಡೆದಾಗಲೇ ಟೈಮ್ ಆಗ್ತಾ ಇದೆಯಲ್ಲ, ಸೂರ್ಯೋದಯ ಸೂರ್ಯಾಸ್ತಮಾನ ಅಂತ ಹೇಳಿದರೆ ಉದಯಾಸ್ತಮಾನವೆಂಬ ಎರಡು ಕೊಡಗಗಳನ್ನಿಟ್ಟು ಆಯುಷ್ಯವೆಂಬುವ ರಾಶಿ ಅಳೆದು ಹೋಗುವ ಮುನ್ನ ಪುರಂದರದಾಸರು ಬರೀತಾರೆ. ಆಯುಷ್ಯ ದೊಡ್ಡ ರಾಶಿ, ಎರಡು ಕೊಳಗ ಅಳಿಲಿಕ್ಕೆ ಸೂರ್ಯೋದಯ ಒಂದು ಕೊಳಗ, ಸೂರ್ಯಾಸ್ತ ಇನ್ನೊಂದು ಕೊಳಗ, ಅಷ್ಟೊಳಗೆ ಸಾಧನೆ ಮಾಡಬೇಕು ಅಂತ ಹೇಳಿ. ಅದು ಸೂರ್ಯೋದಯಕ್ಕಿಂತ ಮುಂಚೆ ಯಾರು ಎದ್ದಿರ್ತಾರೆ ಅವ್ರ ಆಯುಷ್ಯ ಜಾಸ್ತಿ ಆಗ್ತದೆ. ಬೇರೆ ಯುಗದಲ್ಲಿ ಸರಿಯಾಗಿ ಎಲ್ಲರೂ ಸಂಧ್ಯಾವನ್ನೇ ಮಾಡ್ತಿದ್ರು, ಸರಿಯಾಗಿ ಸಕಾಲಕ್ಕೆ ಕೇಳ್ತಾ ಇದ್ರು, ಅದಕ್ಕೆ ಅವ್ರ ಆಯುಷ್ಯ ಪೂರ್ತಿ ಇರ್ತಿತ್ತು, ಪೂರ್ಣಾಯುಷ್ಯ. ಕಲಿಯುಗದಲ್ಲಿ ಹಾಗಿರೋದಿಲ್ವಲ್ಲ, ಅದಕ್ಕೆ ಅಲ್ಲದ ಅಪಮೃತ್ಯುಗಳು ಬರೋದು, ಅಲ್ಪಾಯುಷ್ಯಗಳಾಗೋದು ಇದಕ್ಕೆ ಕಾರಣ. ಇದ್ಯಾತಕ್ಕೆ ಹೇಳಿದೆ ಅಂದ್ರೆ, ಶಿಶುಪಾಲ ಸತ್ತೋದ ನಾವು ಸಾಯ್ತೇವೆ ಅಂತ ಆಯ್ತಾರೆ, ಸರಿ ಹೋಯ್ತೇವೆ. ಸೂರ್ಯ ಬಂದಾಗ ಎಳದೆ ಹೋಗೋದು ಸೂರ್ಯಾಂತರ್ಗತ ಪರಮಾತ್ಮನನ್ನ ಮರೆಯೋದಕ್ಕೆ ಸಾಕ್ಷಿ ಆಯಿತು. ಫಲಿತಾಂಶ ಕೆಟ್ಟದಾಗಲೇಬೇಕು. ಇವತ್ತು ಮೇಷ್ಟ್ರು ಬಂದರೆ ಸ್ಟೂಡೆಂಟ್ಸ್ ಬಂದರೆ ಹೇಗಿರ್ತದೆ ಯಾಕೆ ಕ್ಲಾಸ್ಗೆ ಬಂದ ಸುಖ ಎಂಟರ್ ಆಗ್ಬೋದು, ಮೇಷ್ಟ್ರು ಬಂದರೆ ಮೇ ಗಟ್ಟಿನಂತ ಕೇಳಿಬರು, ಹಾಗೆ ಬರಾಗಿಲ್ಲ. ಟೀಚರ್ ಬಂದರೆ ಬಂದುಬಿಟ್ರೆ ಅಪರಾಧ ಆದವು, ಸ್ವಲ್ಪ ಅಂದ್ರೆ ಸುಧಾರಿಸಿ ಒಂದು ಸೆಡ್ಸ್ ಆಮೇಲೆ ಕೇಳಿದ್ರೆ ಗೆಟ್ ಔಟ್ ಅಂತ ಹೇಳಿ ಮುಗಿದೋಯ್ತು. ಆ ಥರ ಕೃಷ್ಣ ಬಂದ ಮೇಲೆ ಬರೋದ ಈ ಮಧ್ಯೆ, ಅದರ ಫಲಿತಾಂಶ ಏಟು ಬಿತ್ತು, ಒಂದು ಪೆಟ್ಟು ತಿಂದೆ ಅಷ್ಟು. ಕೃಷ್ಣ ಬರೋಕ್ಕಿಂತ ಮುಂಚೆ ಬಂದರೆ ಏನಾಗ್ತಿತ್ತು ಗೊತ್ತೇನು, ವ್ಯವಸ್ಥೆ ಇತ್ತು ಕರ್ಕೊಂಡು ಹೋಗ್ಲಿಕ್ಕೆ, ಎಲ್ಲ ಒಳ್ಳೆ ಕರ್ಕೊಂಡು ಎಲ್ಲರ ಬಗ್ಗೆ ತಾನು ಹೋಗ್ಬಿಡ್ತಾ ಇದ್ದ, ನಿಶ್ಚಿಂತೆ ಆಗಿರ್ತಿ. ಈ ಫಸ್ಟಾಗಿ ಹೋಗಿದ್ದಕ್ಕೆ ಇರಲಿಲ್ಲ, ಸ್ಪೆಷಲ್ ಅಂತ ಅಂದ್ಕೊಂಡು ಹೋಗಿದ್ದಕ್ಕೆ ಸ್ಪೆಷಲ್ ಏಟು ಬಿತ್ತೆ ಹೊರತು ಬೇರೆ ಆಗಲಿಲ್ಲ. ಸ್ಪೆಷಲ್ ಎಂಟ್ರಿ ಕ್ಲೇಮ್ ಮಾಡ್ಲಿಕ್ಕೆ ಹೋದ ಪಾಪ, ಸ್ಪೆಷಲ್ ಪೆಟ್ಟು ತಿನ್ನಬೇಕಾಯ್ತೆ ಹೊರತು ಉಪಯೋಗ ಅಂತೂ ಆಗಲಿಲ್ಲ. ಆಗಲಿ, ಹೋಗಿ ಕುತ್ಕೊಂಡ, ಸುಮ್ಮನೆ ಕೂಡಬಾರದೆ, ಮಧ್ಯೆ ಎದ್ದು ಬಿಡ್ತಾನೆ, ನೋಡ್ಲಿಕ್ಕಾಗದೆ ಎದ್ದು ಹೋಗಿಬಿಡ್ತಾನೆ, ಇನ್ನೊಂದು ತಪ್ಪು ಮಾಡ್ತಾನೆ ಅವನು. ಶಾಸ್ತ್ರ ಹೇಳ್ತದೆ ದೊಡ್ಡವ್ರ ಬರೋಕ್ಕಿಂತ ಮುಂಚೆ ಬಂದಿರಬೇಕು, ಮಧ್ಯೆ ಎದ್ದು ಹೋಗಬಾರದು. ಇನ್ನೊಂದು ಪದ್ಧತಿ, ಮೀಟಿಂಗ್ ಎದ್ದು ಹೋಗ್ಬಿಟ್ಟು ಇದ್ದಕ್ಕಿಂತ ಲೆಕ್ಕ ಹಾಕಿ ನೋಡಂತೆ ಸಾಧ್ಯ ಇಲ್ಲ, ತೀರ ಅನಿವಾರ್ಯ ಬರ್ತೋ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು, ನಾನು ಹೋಗ್ತೇನೆ ಸರ್ ಖಂಡಿತ ಕೊಟ್ಟೆ, ಏನು ತಪ್ಪಂತ ಆಗೋದಿಲ್ಲ. ಹಾಗೆ ಎದ್ದು ಹೋಗ್ಬಿಟ್ಟಾರೆ ಅಫೆನ್ಸ್ ಅದು, ಅದು ಕೃಷ್ಣ ಕೂತಾಗಿ ಎದ್ದು ಹೋಗೋದ ಯೋಚನೆ ಮಾಡಿ ನೋಡೋಣ. ಕೃಷ್ಣ ಭೀಮರು ಕೂತಿದ್ದಾರೆ, ಹರಿವಾಯುಗಳು ಕೂತಿದ್ದ ಕಾಲಕ್ಕೆ ಎದ್ದು ಹೋಗ್ತಾ ಇದ್ದಾನೆ ಅಂದ್ರೆ ಎಂಥ ಪಾಪಿ ಇರಬೇಕು, ಮತ್ತೆ ಶಿಕ್ಷೆ ಬರುತ್ತೆ ಅವನಿಗೆ ಇಮಿಡಿಯೇಟ್ ಆಗಿ. ಅಲ್ಲಿ ಹೋದ, ಇಷ್ಟಾದ್ರೂ ಅವನಿಗೆ ಇನ್ನೊಂದು ಬಿಟ್ಟಿಲ್ಲ, ಇನ್ನೂ ನೋಡಬೇಕು ನೋಡಬೇಕು ಸಭೆ ಅಂತ ಭಾರಿ ಅಪೇಕ್ಷೆ ಅವನು. ಎಷ್ಟೋ ಜನ ದೇವರು ನೋಡ್ಲಿಕ್ಕೆ ಅಂತ ಹೋಗೋದಿಲ್ಲ, ಇಲ್ಲಿ ಬೇರೆ ಪದಾರ್ಥ ನೋಡ್ಲಿಕ್ಕೆ ಹೋಗೋ ಜನಗಳೇ ಜಾಸ್ತಿ. ದುರ್ಯೋಧನ ಅದೇ ಬೇಕು, ಕೃಷ್ಣ ಬೇಕಾಗಿದ್ದಿಲ್ಲ ಅವನಿಗೆ, ಸಭೆ ನೋಡ್ಬೇಕಂತ ಮತ್ತೆ ಹೊರಟ. ಧನುರಾಧ ಹೇಳ್ತಾನೆ, ದುರ್ಯೋಧನ ಸ್ವಲ್ಪ ಇರು, ನಾನು ನಕಲನ್ನು ಕಳಿಸ್ತೇನೆ, ಸಹದೇವನ್ನು ಕಳಿಸ್ತೇನೆ, ಎಲ್ಲ ತೋರಿಸ್ಕೊಂಡು ಬರ್ತಾನೆ ಅಂತ ಹೇಳಿ. ಎಷ್ಟೋ ಪಾಪ ಕರುಣೆಯಿಂದ ಮಾತಾಡ್ತಾನೆ, ನಕಲ ಸಹದೇವನ್ನು ಕಳಿಸ್ತೇನೆ, ಸರಿಯಾಗಿ ನೋಡ್ಕೊಂಡು ಬರ್ತಾರೆ, ನೀನು ನೋಡಿ ಬರ್ಬೋದು ಅಂತ ಹೇಳಿದ್ರೆ ನಂಗೆ ಬೇಡ ಅಂತ ಹೇಳ್ತಾನೆ ದುರ್ಯೋಧನ, ಬೇಡ ನಾನೇ ಹೋಗ್ತೇನೆ ಅಂತ ಹೇಳ್ತಾನೆ. ನೋಡು ದುರ್ಯೋಧನ, ಇದು ಮಯಸಭೆ, ಬಹಳ ಅಪಾಯಕರ ಉಂಟು, ನೋಡಿ ವಾರ್ನಿಂಗ್ ಧರ್ಮರಾಜ ಕಳಿಸೋದಿಲ್ಲ ಪಾಪ. ಧರ್ಮರಾಜ ಅವನ ವಾರ್ನ್ ಮಾಡ್ತಾನೆ, ಧರ್ಮಶಾಸ್ತ್ರ ನಮ್ಮನ್ನು ವಾರ್ನ್ ಮಾಡುತ್ತೆ, ಹುಷಾರಾಗಿರಿ ಅಂತ. ನಮ್ಮ ಧರ್ಮಶಾಸ್ತ್ರ ಅವನು ಧರ್ಮರಾಜ ಮಾತು ಅವನು ಕೇಳಲಿಲ್ಲ, ಧರ್ಮಶಾಸ್ತ್ರ ಮಾತ್ರ ನಾವು ಕೇಳೋದಿಲ್ಲ. ಶಾಸ್ತ್ರ ಎಷ್ಟೋ ಹೇಳಿದೆ, ಕೆಲವು ತಿಂಗಳ ಕೆಲವು ಕೆಲಸ ಮಾಡಬಾರದು ಅಂತ ಹೇಳಿದ್ರು, ನಾ ಯಾಕೆ ಮಾಡಬಾರದು ತಿನ್ನು ಶುರು ಮಾಡ್ತಾನೆ ನಾನು, ಆಯ್ತು ಅನುಭವಿಸು ಅಂತ ಹೇಳ್ತಾರೆ, ಅದು ತಪ್ಪು. ಧರ್ಮಶಾಸ್ತ್ರ ಮೀರಿದ್ರೆ ಇವ್ರು ನಾವು ಕೀಪ್ ಲೆಫ್ಟ್ ಅಂತ ರೈಟ್ ಹೋಗ್ತಾ ಹಿಡಿದಾಗ್ತಾರೆ, ಅನುಭವಿಸ್ಬೇಕು ಅಷ್ಟೇ, ಪೆನಾಲ್ಟಿ ಕೊಡ್ತಾನೆ, ಶಿಕ್ಷೆ ಕೊಡ್ತಾರೆ. ಆ ಥರ ಹೇಗರು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡದೆ ಹೋದರೆ ಶಿಕ್ಷೆ ಇದ್ದಾಗೆ, ನಿಮ್ಮ ಜೀವನದ ಸೂತ್ರಗಳು ಅಂದ್ರೆ ಧರ್ಮಶಾಸ್ತ್ರಗಳು, ಅದನ್ನು ಮೀರಿದರೆ ಮನುಷ್ಯನಿಗೆ ಒಳ್ಳೇದಾಗೋದೇ ಇಲ್ಲ. ದುರ್ಯೋಧನ ಹೊರಟ ಅಲ್ಲಿಂದ. ನೋಡು ದುರ್ಯೋಧನ, ಸ್ವಲ್ಪ ನೋಡು, ಭಾರಿ ಕಷ್ಟ ಇದೆ ಸಭೆ ಅಂತ ಕೇಳಿದ್ರೆ ಏ ನಂಗೆಲ್ಲ ಗೊತ್ತಾಗೋದಿಲ್ಲ ಅಂತ ಹೊರಟೇ ಬಿಟ್ಟು, ಯಾರು ಬರಕೂಡ ನಾನು ಏನು ಹೇಳಿಬಿಟ್ಟು. ಆಯ್ತು ಸುಮ್ಮನೆ ಆದ್ರೆ ಹೊರಟು ಬಿಟ್ಟ ದುರ್ಯೋಧನ. ವೇಗವಾಗಿ ಹೋಗ್ತಾ ಇದ್ದಾನೆ. ಅಲ್ಲಿ ನೋಡಿದ, ಈ ಒಂದು ಗಟ್ಟಿ ಮಾಡ್ಕೊಂಡಿದ್ದ ತಲೆಯೊಳಗೆ, ಅಂತೂ ಹುಷಾರಾಗಿರಬೇಕು ಅಂತ ತಿಳ್ಕೊಂಡ. ಇಷ್ಟು ಗೊತ್ತಾಯ್ತು ಅವನು ಹುಷಾರಾಗಿರಬೇಕು ಅಂತ ತಿಳ್ಕೊಂಡ. ಅಲ್ಲಿ ಹೋಗಿ ನೋಡ್ತಾನೆ, ಒಂದು ವಿಚಿತ್ರ ಸನ್ನಿವೇಶ ಬಂತು. ಎಲ್ಲ ಫ್ಲೋರಿಂಗ್ ಫಸ್ಟ್ ಕ್ಲಾಸ ಫ್ಲೋರಿಂಗ್ ಇತ್ತು. ಅವನು ಏನ್ ಮಾಡಿದ್ದಾನೆ ಗೊತ್ತಾ, ಫ್ಲೋರಿಂಗ್ ಮಾಡಬೇಕಾದ್ರೆ ಮಯಾಸುರ ಬಹಳ ವಿಚಿತ್ರ ಟ್ರಿಕ್ ಅವನು, ನೆಲಕ್ಕೆಲ್ಲ ಇಂದ್ರನೀಲ ಮಣಿ ಹಾಕಿದ್ದಾನೆ. ಫ್ಲೋರಿಂಗ್ ಎಲ್ಲ ಇಂದ್ರನೀಲ ಮಣಿ ಇದೆ. ಇಂದ್ರನೀಲ ಮಣಿ ಫ್ಲೋರಿಂಗ್ ಹ್ಯಾಕ್ ಕಾಣಿಸ್ತು ದೂರಿಂದ ಗೊತ್ತೇನು, ನೀರು ಕಂಡ ಕಾಣುತ್ತೆ, ಒಳ್ಳೆ ಒಳ್ಳೆ ಡೀಪ್ ವಾಟರ್ ಇದ್ದ ಕಾಣಿಸ್ತು. ಮಧ್ಯೆ ಮಧ್ಯೆ ಏನ್ ಮಾಡಿದ್ದಾನ ಅವನು, ಕಮಲ ಫಿಕ್ಸ್ ಮಾಡಿದ್ದ, ಕಮಲಗಳು ಅಂತ ಹೇಳಿ ಹವಳಗಳೆಲ್ಲ ಫಿಕ್ಸ್ ಮಾಡಿಬಿಟ್ಟು, ಕೆಂಪು ಕಮಲ ಡೆರಿವೇಟಿವ್ ಕಾಣ ಹಾಕಿ ನೋಡೋರಿಗೆ ಹ್ಯಾಕ್ ಕಾಣಿಸ್ತಾ ಇದೆ, ಸರೋವರ ಕಂಡ ಕಾಣ, ಲೇಕ್ ಕಂಡ ಕಾಣ್ತಾ ಇದೆ, ಅಲ್ಲ ಕಮಲಗಳು ಕಂಡ ಕಾಣ್ತಾ ಇದೆ. ದುರ್ಯೋಧನ ನೋಡ್ದ, ಓಹೋ ಅಲ್ಲಿ ಪೆಟ್ಟು ಬಿದ್ದಿತ್ತು, ಬಿಡಿಸ್ಕೋಬಾರದು ಅಂತ ತಿಳ್ಕೊಂಡ. ಇದು ಸರೋವರ, ಇದು ಹೂವುಗಳು, ಹುಷಾರಾಗಿ ಹೋಗ್ಬೇಕು ಅಂತ ಹೇಳಿದ. ಪಂಚೆ ಮೇಲೆ ಕೆತ್ಕೊಂಡ ಹೊರಟದ. ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ, ಏನು ಇಲ್ಲ ಇಲ್ಲ, ಬರೀ ನೆಲ ಆಗ್ತಾರೆ ಇಲ್ಲ, ಈಗ ಬರತ್ತೆ ಆಗ ಬರತ್ತೆ ಏನು ಬರಲೇ ಇಲ್ಲ. ತಮ್ಮಂದ್ರು ಹಾಗೆ ಹೋದ್ರು, ಎಲ್ಲ ನೋಡ್ತಾನೇ ಇದ್ದಾರೆ. ಆ ಸಭೆಯ ವೈಶಿಷ್ಟ್ಯ ಏನು ಗೊತ್ತಾ, ಅಲ್ಲಿ ಹೋಗೋರಿಗೆ ಉಳಿದು ಕಾಣೋದಿಲ್ಲ, ಸೆಂಟ್ರಲ್ ಕೂತರೆ ಇಡೀ ಸಭೆ ಕಾಣುತ್ತೆ. ಆ ಥರ ಈ ಟಿ ವಿ ಕೇಬಲ್ ಸೆಟ್ ಮಾಡಿದ್ರೆ ಬಾಯ್ಬಿಟ್ಟಿದ್ದಾರೆ. ಮೇನ್ ಅವ್ರು ಎಲ್ಲರಿಗೂ ಕಾಣಬೇಕದು, ಸಭೆಯಲ್ಲಿ ಕೂತ ಪ್ರತಿಯೊಬ್ಬರಿಗೂ ಇವನ ಸೀನ್ ಕಾಣ್ತಾ ಇದೆ, ಇವನಿಗೆ ಅವ್ರು ಯಾರು ಕಾಣ್ತಾ ಇಲ್ಲ. ನೀ ಯಾರು ನೋಡೋದಿಲ್ಲ ಅಂತ ತಿಳ್ಕೊಂಡು ಹೋದ, ಎಷ್ಟು ದೂರ ಹೋದ್ರೆ ಏನಾಗಲೇ ಇಲ್ಲ. ಹೇ ಏನಿಲ್ಲ, ಮತ್ತೆ ಮೋಸ ಆಯ್ತು ಅಂತ ಗೊತ್ತಾಯ್ತು ಅವನು. ಸಮಾಧಾನ ಯಾರೋ ನೋಡಿಲ್ಲ ಅಂತ ಸಮಾಧಾನ ಮಾಡ್ಕೊಂಡ. ಪಾಪ ಮುಂದೆ ಹೋಗ್ತಾ ಇದ್ದಾನೆ. ಹಾಗೆ ಅಲ್ಲೊಂದು ದೃಶ್ಯ ಕಂಡ, ಅಲ್ಲಿ ತಮಾಷೆ ಏನು ಗೊತ್ತಾ, ನಿಜವಾಗ್ಲೂ ನೀರಿದೆ ಪಾಪ ಅಲ್ಲಿ, ನಿಜವಾಗ್ಲೂ ನಿಜವಾದ ಕಮಲ ಎಲ್ಲ ನಿಜವಾಗ್ಲೂ ಇದೆ ಎಲ್ಲ ಕೂಡ. ಅವನು ಭಾರಿ ಹುಷಾರಾಗಿರೋ ತಿಳ್ಕೊಂಡ್ಬಿಟ್ಟಲ್ಲ, ಓವರ್ ಕಾಶಸ್ ಆಗಿಬಿಟ್ಟ ಅವನೀಗ, ಭಾರಿ ಹುಷಾರಾಗಿಬಿಟ್ಟಿದ್ದಾನೆ. ಅಲ್ಲಿ ಹಿಂದೆ ಹಾಗೆ ಇತ್ತು, ಅಲ್ಲಿ ನೀರಿರಲಿಲ್ಲ, ಏನಿರಲಿಲ್ಲ, ಕಮಲನೂ ಇರಲಿಲ್ಲ, ನಾನು ಮೋಸ ಹೋಗಿಬಿಟ್ಟೆ, ಈಗ ಆಸಕ್ತಿ ಮಾಡ್ಕೋಬಾರ್ದು ನಾನು, ಹುಷಾರಾಗಿರ್ಬೇಕು ಅಂತ ಸರ್ರ ಅಂತ ಹೋಗ್ಬಿಡ್ತಾನೆ ನಡಿ ಅಂತೇಳಿ. ಭಾರಿ ತಿಳ್ಕೊಬಿಟ್ಟಿದೆ, ತೋರಿಸ್ಬೇಕು ಅಂತ ಅವನಿಗೆ ಭಾರಿ ಪಾಪ, ಸರ್ರ ಅಂತ ಹೋಗ್ತಾನೆ, ದಪ್ಪ ಅಂತ ಬಿಡ್ತಾನೆ. ಅದು ಅವನಷ್ಟೇ ಬೀಳಲಿಲ್ಲ, 1 2 3 ಅವರೆಲ್ಲ ತಮ್ಮಂದ್ರೆ ಬಿಡ್ಬೇಕಲ್ಲ, ಎಲ್ಲ ದಬ ದಬ ದಬ್ಬ ಬಿಡ್ತಾರೆ, ಅವ್ರು ಹೇಳೋದಕ್ಕಿಂತ ಬೀಳೋದೇ ಜಾಸ್ತಿ. ಅವರೆಲ್ಲ ಕೂಡ ಬಿದ್ದವನು ಹೇಳ, ಒಬ್ಬನು ಬಿದ್ದನ್ನು ನೋಡಬಾರ್ದೆ, ಕೊನೆ ಪಕ್ಷ ಅವ್ನು ಎತ್ತಕ್ಕೆ ಹೋಗಬಾರ್ದೆ, ತಾವು ಬೀಳೋದೆ. ಎಷ್ಟು ಜನ ಬಿಡ್ತಿದ್ದಾರೆ ನೋಡಿಬೇಕಾದ್ರೆ, ಎಷ್ಟೋ ಜನ ಹೋಗೋದು, ಯಾವನೋ ಕಪಟ ಸನ್ಯಾಸಿ ಇಟ್ಕೊಳ್ಳೋದು, ಅವನು ಮೋಸ ಮಾಡೋದು, ಮತ್ತೆ ನೋವು ಮತ್ತೆ ನಂಬ್ತಾನೆ ಇರ್ತಾರೆ, ಮತ್ತೆ ಎಚ್ಚರಿಕೆ ಹೊಂದೋದೇ ಇಲ್ಲ. ಭಗವಂತ ಹೇಳ್ತಾನೆ, ನಂಬಲೇಬೇಕು, ನಂಬದೇ ಇರಬಾರದು, ಆದರೆ ಅಯೋಗ್ಯರನ್ನು ಎಂದೂ ನಂಬಬಾರದು, ಯೋಗ್ಯರನ್ನೇ ನಂಬಬೇಕು. ಹಾಗೂ ಎಷ್ಟು ಹೇಳ್ತಾರೆ ಗೀತೆಯಲ್ಲಿ, ಎಷ್ಟು ಬರುತ್ತೆ ಭಾಗವತದಲ್ಲಿ, ಎಷ್ಟು ಬರುತ್ತೆ, ನಮ್ಮ ಜನಕ್ಕೆ ತಿಳುವಳಿಕೆನೆ ಇಲ್ಲ, ಕಂಡು ಕಂಡು ಜನ ನಂಬ್ತಾರೆ, ಯಾವುದೋ ದೇವರು ಅಂತ ಹೇಳಿ ದೇವರು ಅಲ್ಲದನ್ನು ನಂಬ್ತಾರೆ, ಶುದ್ಧ ಶಕ್ತಿಗಳನ್ನು ನಂಬ್ತಾರೆ. ಅದೇ ರೀತಿಯಲ್ಲಿ ಕೆಟ್ಟ ಕೆಟ್ಟ ಅಂಗಡಿಗಳಿಗೆ ಹೋಗ್ತಾರೆ, ಏನೇನೋ ತಗೊಳ್ತಾರೆ, ದೇವರನ್ನು ನಂಬಿ ದೇವಗಳನ್ನ ದೇವರು ಅಂತ ನಂಬಿ ಹಾಳಾಗುವ ಜನರು ಇದ್ದಾರೆ, ಈ ಕಳ್ಳಬಟ್ಟಿ ಕೂಡ ಸಾಯೋ ಜನಗಳು ಇದ್ದಾರೆ, ಅಲ್ಲಿಂದ ಅಲ್ಲಿವರೆಗೂ ಉಂಟು. ಅಲ್ಲಿವರೆಗೂ ಕೂಡ ಕೆಟ್ಟ ವಸ್ತುಗಳಲ್ಲೂ ಕೆಟ್ಟ ಕೆಟ್ಟ ವಸ್ತುಗಳು, ಮತ್ತೆ ಎಷ್ಟೋ ತರ ಬರ್ತಾರಲ್ಲ ಕೆಲವು ಇರುವೆ ಪದಾರ್ಥ ಅಂತ, ಇರುವೆಗಳೇ ಸಾಯೋದಿಲ್ಲ, ಅದು ಮೋಸ. ಅಲ್ಲಿ ಮತ್ತೆ ಒಂದು ಅಲ್ಲೂ ಮೋಸನೆ, ಕೆಟ್ಟ ಪದಾರ್ಥ ತಗೊಳಕ್ ಹೋದ್ರೂ ಮೋಸ, ಒಳ್ಳೆ ಪದಾರ್ಥದಲ್ಲೂ ಮೋಸ. ಕಲಿಯುಗಾದ್ರೆ ಮೋಸ ಮಾಡೋ ಜನ ಇದ್ದಾರೆ, ಮೋಸ ಹೋಗೋ ಜನನೂ ಇದ್ದಾರೆ. ದುರ್ಯೋಧನ ಬಿದ್ದ, ಎಲ್ಲರೂ ಬಿದ್ದರು. ಯಥಾ ಪ್ರಕಾರ ಒಂದು ಸೌಂಡು, ಅದು ಆಡಿಯೋ ವಿಡಿಯೋ ಎರಡು ಆಗೋಯ್ತು, ಸೌಂಡ್ ಕೇಳಿಸ್ತಾ ಇದೆ, ಬಿದ್ದಿದ್ದು ಎಲ್ಲರ ಕಣ್ಣಿ ಬೇರೆ ಕಾಣಿಸ್ತಾ ಇದೆ, ಎಲ್ಲ ನೋಡ್ತಾ ಇದ್ದಾರೆ ಅದನ್ನು. ಇಲ್ಲಿ ಟಿ ವಿಯವರು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದು, ಆ ದ್ರೌಪದಿ ನೋಡಿಬಿಟ್ಟು ಓ ಅಂತ ದ್ರೌಪದಿ ಮಾತ್ರ ನಕ್ಕಲು ಅಂತ ಮಾಡಿಬಿಟ್ಟಿದ್ದ ಟಿ ವಿಯವರು, ತಪ್ಪು. ಆಗ ದ್ರೌಪದಿ ನಕ್ಕಿದ್ದಲ್ಲ ಫಸ್ಟ್, ಕೃಷ್ಣ ನೋಡಿದನಂತೆ ಫಸ್ಟ್, ಕೃಷ್ಣ ನೋಡದೇ ಇದ್ದಿದ್ದು ಯಾವುದಿದೆ ಈ ಮಧ್ಯೆ. ಕೃಷ್ಣ ನೋಡಿಬಿಟ್ಟು ಜ್ವರ ನರಲಿಲ್ಲ, ಕೃಷ್ಣ ತಾನು ಸರ್ವೋತ್ತಮ, ತನ್ನ ಡಿಗ್ನಿಟಿ ಇರ್ತದಲ್ಲ, ಅದೇ ತೇ ಕೃಷ್ಣ ಮಾಡಿದ್ದಾನೆ. ಭೀಮಸೇನ ಕಡೆ ನೋಡ್ತಾನೆ, ಭೀಮಸೇನ ನಗು ಅಂತೇಳಿ, ಭೀಮಸೇನಿಗೆ ಎಲ್ಲದು ಕೃಷ್ಣನ ಅಪ್ಪಣೆ ಬೇಕೇ ಬೇಕು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ, ಶುರು ಮಾಡಬಹುದು, ಏನು ಯೋಚನೆ ಇಲ್ಲ, ನಗಬೇಕು ಅಂತೇಳಿ ತಕ್ಷ್ಟ ಭೀಮಸೇನ ಜೋರ ನಗುತ್ತಾನೆ. ಭೀಮಸೇನ ಧ್ವನಿ ಅಂದ್ರೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟಃ. ಘೋರ ನಕ್ಕರಂತೆ ಶಬ್ದ, ಇಡೀ ಸಭೆಯಲ್ಲಿ ಶಬ್ದ ಕೇಳಿಸ್ತಾ ಇದೆ. ಯಾವಾಗ ದ್ರೌಪದಿ ಭೀಮಸೇನ ನಕ್ಕು ಬಿಟ್ನೋ, ದ್ರೌಪದಿ ದೇವಿ ಆದರ್ಶ ಸತಿ ಅಂದ್ರೆ ಆದರ್ಶ ಸತಿನೇ, ಗಂಡ ಮಾಡಿದ ನಂದೇನು ಯೋಚನೆ, ದೌರ ಅವರು ನಕ್ಕು ಬಿಡ್ತಾರೆ. ಅವರಿಬ್ಬರು ನಕ್ಕ ಮೇಲೆ ಕೃಷ್ಣನ ಹೆಂಡರು 16,108 ಜನಗಳು ಕೇಳಬೇಕಾ, ದೋರ ನಕ್ಕು ಬಿಡ್ತಾರೆ ಎಲ್ಲರೂ ಕೂಡ. ಅವ್ರು ನಗ್ತಾರೆ ಅಷ್ಟೇ ಅಲ್ಲ, ಎಲ್ಲ ದುರ್ಯೋಧನ ಕಿವಿ ಬೀಳುತ್ತೆ, ಅದು ಫಜಿತಿ ಆಯ್ತು, ಎಲ್ಲ ಅವನ ಕಿವಿಗೆ ಬೀಳುತ್ತೆ. ಈಗ ಗೊತ್ತಾಯ್ತು, ಒಂದ್ ಕಡೆಯೇ ಬಿದ್ದ ನೋವು, ಇನ್ನೊಂದು ಕಡೆಗೆ ಅವ್ರು ನಕ್ಕಿದ್ದು, ಅದು ಹೆಂಗಸರು ನಕ್ಕಿದ್ದು, ಅದು ದ್ರೌಪದಿ ನಕ್ಕಿದ್ದು, ಒಂದಕ್ಕಿಂತ ಒಂದು ಅವನಿಗೆ ಗೋಳಾಯ್ತು. ಆಗ ಅವನಿಗೆ ಬೆಂಕಿ ಸಿಟ್ಟು ಬರ್ತಾ ಇದೆ, ಸ್ವಲ್ಪ ಯೋಚನೆ ಮಾಡಬೇಕಾದ ಘಟ್ಟ ಇದು. ದುರ್ಯೋಧನ ಬಿದ್ದ, ಬಿದ್ದ ನೋವು ಒಂದು ಕಡೆಗೆ, ಕಂಡ ನೋವು ಒಂದು ಕಡೆಗೆ, ಯಾವಾಗಲೂ ಅಷ್ಟೇ, ಜನ ಬಿದ್ದವನು ಯಾರನ್ನ ಒಬ್ಬನೇ ಹೋಗ್ತಾ ಬಿದ್ದು ಬಿಡ್ತಾನೆ, ಮೊದಲು ಅಳೋದಿಲ್ಲ ಅವನು, ಸುಂದರ ನೋಡ್ತಾನೆ ಒಂದ್ಸಲ, ಯಾರು ನೋಡದೆ ಹೋದ್ರೆ ಮೇಲೆ ವರ್ಷಗಳು ಎದ್ದು ಬಿಡ್ತಾರೆ, ನೋಡಿಬಿಟ್ರೆ ಹೋಗೋದು ಶುರು ಮಾಡ್ತಾರೆ. ಇದು ಮನುಷ್ಯನ ಪದ್ಧತಿ. ಚಿಕ್ಕ ಮಕ್ಕಳು ಹಾಗೇನೆ, ಚಿಕ್ಕ ಮಕ್ಕಳು ಬಿದ್ದ ತಕ್ಷಣ ಅಳೋದಿಲ್ಲ ಅವ್ರು, ಯಾರು ಕೊಡೋ ಸರ್ ನೋಡೇ ಅಳೋರು. ಆಮೇಲೆ ಇದು ಹಾರಿ ಆಶ್ಚರ್ಯ, ಅಬ್ಸರ್ವ್ ಮಾಡಿದಾಗ ನೋಡಿದ್ರೆ ಮಾಡಿಬಿಡಿ, ಈ ಕಡೆ ತಿರುಗಿಬಿಡಿ, ಸುಮ್ಮನೆ ಎದ್ದು ಬಿಟ್ಟಿರ್ತಾರೆ. ಆ ಸೈಕಾಲಜಿ ಅದು ಒಂದು. ದುರ್ಯೋಧನ ಚೈಲ್ಡಿಸ್ಟ್, ಚೈಲ್ಡ್ ಅಲ್ಲ ಚೈಲ್ಡಿಸ್ಟ್, ಆದ್ರಿಂದ ಅವನಿಗೀಗ ನೋಡಿದ್ದು ಗೊತ್ತಾಯ್ತಲ್ಲ, ನೋಡಿದ್ದು ಗೊತ್ತಾಯ್ತು. ಅದು ಹೆಂಗಸರು ನೋಡಿಬಿಟ್ರಲ್ಲ, ಅದು ಯಾರು ನೋಡಿದ್ದು, ಭೀಮನ ಹೆಂಡತಿ ಇದಕ್ಕೆ ಬಿಟ್ಲಲ್ಲ. ಈ ಸಂಕಟಕ್ಕೋಸ್ಕರ ಅಲ್ಲಿಂದ ಸಂಕಟ ಕೋಪದಿಂದ ಎದ್ದು ಬಿಟ್ಟನಂತೆ. ಎದ್ದಿದ್ದು ಇದೆಲ್ಲ ಧರ್ಮದಿಂದ ಗೊತ್ತಾಯ್ತಲ್ಲ ಪಾಪ. ಆ ತಕ್ಷಣನೇ ಆತ ಹೊಸ ಹೊಸ ಬಟ್ಟೆಗಳನ್ನು ಕಳಿಸಿಕೊಡ್ತಂತೆ, ಹೊಸ ಹೊಸ ಬಟ್ಟೆ ಆಭರಣ ಎಲ್ಲ. ಧರ್ಮಶಾಸ್ತ್ರ ಅಂದ್ರೆ ಭಾರಿ ಕೈಂಡ್ ಅದು, ಧರ್ಮರಾಜ ಭಾರಿ ಕೈಂಡ್ ಅದು. ಇವತ್ತು ನೋಡಿ ಧರ್ಮಶಾಸ್ತ್ರ ಏನೋ ಇರ್ತದೆ, ತಕ್ಷಣ ಹೇಳ್ತಾರೆ ಲೇಟಾಗಿ ಎದ್ದು ಬಿಟ್ಟ, ಅಕಸ್ಮಾತ್ ಲೇಟಾಗೆದ್ದ, ಇವ್ ದಪ್ಪ ಆಗಿಬಿಡ್ತಾನ, ಏನಾಗೋದು, ಸೂರ್ಯಾರ್ಗೆ ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಅಂದ್ರೆ ವ್ಯವಸ್ಥೆ ಮಾಡಬೇಡ ಬಿಡು, ನಿಮ್ ಪ್ರಾಯಶ್ಚಿತ್ತ ಆರ್ಕೆ ಕೊಡು ಸರಿ ಹೋಗ್ತದೆ ಅಂತ, ಸಂಧಾನೆ ಬಿಡು ಅಂತ ಹೇಳಿದ್ರು, ಪ್ರಾಯಶ್ಚಿತ್ತ ಕೊಡ ಸರಿ ಆಗ್ತದೆ. ಇನ್ನೇನ್ ಮಾಡ್ಬೇಕು, ಇನ್ನೊಂದು ಲೇಟಾಗೆದ್ದೆ, ಇನ್ನೊಂದು ಎಕ್ಸೆಪ್ಟನ್ ಕೊಟ್ಟು ಪರವಾಗಿಲ್ಲ ಅಂತ ಸಂತೋಷ ಪಡೋದಿಲ್ಲ, ನಾಳೆಯಿಂದ ಹೀಗೆ ಮಾಡ್ತೇನೆ ಶುರು ಮಾಡಿಬಿಡ್ತು, ನೆಕ್ಸ್ಟ್ ಡೇ ಇಂದ ಹೇಳಕ್ ಶುರು ಮಾಡ್ಬಿಡ್ತು. ಒಂದು ಅಡಿಗೆ ತಾನೆ ಕೊಟ್ಟರೆ ಆಯ್ತಲ್ಲ ಅಂತ ತಪ್ಪು. ಲೇಟಾಗಿ ಬಂದಾಗ ಹುಡುಗ ಬಾ ಪರವಾಗಿಲ್ಲ ಇವನ್ನೇ ಕಮ್ಮಿನ ಅಂತ ಕರೆದ್ರೆ, ನೆಕ್ಸ್ಟ್ ಭಾರಿ ಒಳ್ಳೆಯವರು ಒಳಗೆ ಕರ್ಕೊಂಡು ತಿಳ್ಕೊಳ್ಳೋದಲ್ಲ, ನಾಳೆಯಿಂದ ಬಂದ್ರೆ ತಡಕ್ಕೆ ಪ್ರೇಸ್ಕೋತಾರೆ ತಿಳ್ಕೊಂಬಿಡ. ಇದು ತಪ್ಪಾಯ್ತು, ಇದು ದುರ್ಯೋಧನ ಮಾಡ್ತಕ್ಕಂಥ ತಪ್ಪು. ಇದು ಧರ್ಮರಾಜ ಮಾಡ್ತಕ್ಕಂಥ ಅನುಗ್ರಹ ಅದು. ಆತ ಎಲ್ಲ ಬಟ್ಟೆ ಬರೆಯೆಲ್ಲ ಕಳಿಸಿಕೊಟ್ರೆ ದುರ್ಯೋಧನ ತಗೊಂಡು ಹೋಗಬಾರ್ದೆ ನೆಕ್ಸ್ಟ್ಗೆ. ನಕೃತ್ಯತಾನಿ ಅಂತ ಹೇಳ್ತಾನೆ, ಬೇಗ ಯಾರು ಬೇಕಾಗಿಲ್ಲ ಹೋಗ ಅಂತ, ಎಷ್ಟು ಬಿಟ್ಟಾರೆ ಕಿತ್ಕೊಂಡ್ಬಿಟ್ಟೆ, ಇಷ್ಟು ಎಷ್ಟು ಬಿಡ್ತಾರಂತ. ಎಂಥ ಪಾಪಿ ಇರಬೇಕು, ಅದಾಗಿ ಕೊಟ್ಟಿದ್ದು ತಗೊಳ್ಳೋ ಯೋಗ್ಯತೆನೂ ಅವನಿಗಿಲ್ಲ, ಸರಸರ ಅಲ್ಲಿಂದ ಹೊರಗೊಟ್ಟೋಗ್ಬಿಡ್ತಾನೆ. ದುರ್ಯೋಧನರ ಮಯಾಸಭೆಯಲ್ಲಿ ದುರ್ಯೋಧನೆಗಾದ ಮಾನಭಂಗದ ಕಥೆ ಇದು. ಇದರಲ್ಲಿ ವಿಶ್ಲೇಷಣೆ ಮಾಡೋ ಅಂಶ ತುಂಬ ಉಂಟು. ಜನ ತಪ್ಪು ತಪ್ಪಾಗಿ ತೋರಿಸೋದೊಂದು ಕಡೆಗೆ, ಹೇಳೋದೊಂದು ಕಡೆಗೆ, ಅದನ್ನು ವಿಮರ್ಶೆ ಮಾಡೋದಂತೂ ಇನ್ನೂ ತಪ್ಪು ತಪ್ಪ ಮಾಡಿಬಿಡ್ತಾರೆ. ತುಂಬ ಜನ ದ್ರೌಪದಿಯನ್ನು ತುಂಬ ಬೈತಾರೆ ಇಲ್ಲಿ. ಆಕೆ ಮಾಡಿದ್ದು ಒಬ್ಬ ಹೆಣ್ಣಾಗಿ ನಕ್ಕಲು ಅನುಭವಿಸ್ಬೇಕಾಯ್ತು ನೋಡಿದ್ರೆ ನಾಳೆ. ಈ ಥರ ತಿಳ್ಕೊಳ್ಳೋ ಜನಗಳಿದ್ದಾರೆ, ದ್ರೌಪದಿ ಮಾಡಿದ ತಪ್ಪು ಅಂತ ತಿಳ್ಕೊಳ್ಳೋ ಜನಗಳೇ ತುಂಬ ಜಾಸ್ತಿ ಇದೆ. ಆದರೆ ಮಹಾಭಾರತದಲ್ಲಿ ದುರ್ಯೋಧನ ಜನ ಬೈಯೋದಿಲ್ಲ, ಶಕುನ ಜನ ಬೈಯೋದಿಲ್ಲ, ಈ ಭೀಮ ಕೃಷ್ಣ ದ್ರೌಪದಿ ಇವರು ಬೈತಾರೆ ಜನಗಳು. ಇದು ಆಶ್ಚರ್ಯ, ಏನು ಹಿನ್ನೆಲೆ ಅಂತ ಜನಗಳಿಗೆ ಗೊತ್ತೇ ಇಲ್ವಲ್ಲ, ಏನು ನಡೀತು ನಿಜವಾಗ್ಲೂ ಕೂಡ, ನಕ್ಕಿದ್ದು ಹೇಗೆ, ನಕ್ಕಿದ್ದ ಕಾರಣ ಏನು, ಅದರ ಪರಿಣಾಮ ಏನು, ನಿಜವಾಗ್ಲೂ ತಪ್ಪು ಯಾರದು, ಅದೆಲ್ಲ ತಿಳ್ಕೊಳ್ಬೇಕಾದ ದೊಡ್ಡ ಕರ್ತವ್ಯ ಗೊತ್ತಾಗಿದೆ. ನಾಳೆ ದಿವಸ ಅದು ವಿಶ್ಲೇಷಣೆ ಬಹಳ ಅಪೂರ್ವ. ಸಭಾಪರ್ವದ ಮುಂದಿನ ಭಾಗ ಇದೆಯಲ್ಲ, ಇಡೀ ಮಹಾಭಾರತದ ಅತ್ಯಂತ ಜಟಿಲವಾದ ಭಾಗ, ತುಂಬ ಸೂಕ್ಷ್ಮವಾದ ಭಾಗ. ದ್ಯೂತ ಬರೋದು ಇಲ್ಲೇನೆ, ದ್ಯೂತ ಸಭೆಯಲ್ಲಿ ನಡೀತಕ್ಕಂಥ ವಿಚಿತ್ರಗಳು ನಡೆಯೋದು ಇಲ್ಲೇನೆ. ಮಹಾಭಾರತಕ್ಕೆ ದೊಡ್ಡ ನಾಂದಿ ಹಾಡಿದ ಘಟ್ಟ ಅಂದರೆ ಸಭಾಪರ್ವನೇ. ಆದ್ದರಿಂದ ಅದನ್ನು ನಾಳೆ ಸಕಾಲಕ್ಕೆ ಶುರು ಮಾಡಿ ಅಲ್ಲಿ ಬರತಕ್ಕ ಅನೇಕ ವಿಚಾರಗಳನ್ನು ಅತ್ಯಂತ ಆಳವಾಗಿ ವಿಚಾರ ಮಾಡೋಣ. ಆಚಾರ್ಯರು ಏನು ನಿರ್ಣಯ ಕೊಟ್ಟಿದ್ದಾರೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ಶ್ರೀಯುತ ಗುರುರಾಜ ದೇಶಮುಖ್ ಅವರು ಪ್ರವಚನಾದಿಗಳನ್ನು ಮಾಡಿಸೋದು ಅಷ್ಟೇ ಅಲ್ಲದೇನೆ, ಈ ಯಾವ ಸಂಸ್ಥೆಯಲ್ಲಿ ಪ್ರವಚನ ಮಾಡಿಸ್ತಾ ಇದ್ದಾರೋ ಆ ಸಂಸ್ಥೆಗೆ ಸ್ವತಃ ತಮ್ಮ ತಾಯಿಯವರ ಪುಣ್ಯಸ್ಮರಣೆಗೋಸ್ಕರವಾಗಿ 10,000 ರೂಪಾಯಿಗಳನ್ನು ಕೊಟ್ಟು ಮೇಲಿನ ಕಟ್ಟಡದ ಒಂದು ಇದಕ್ಕೆ ಭಾಗಿಗಳಾಗಿದ್ದಾರೆ. ಈ ರೀತಿ ಅನೇಕ ರೀತಿಯಲ್ಲಿ ಜ್ಞಾನ ಕಾರ್ಯದಲ್ಲಿ ಲೌಕಿಕ ವಿದ್ಯೆ ಆಗಬಹುದು, ಅಧ್ಯಾತ್ಮ ವಿದ್ಯೆ ಆಗಬಹುದು, ಅವೆಲ್ಲದಕ್ಕೂ ಕೂಡ ತಮ್ಮಿಂದಾದಂತಹ ವಿಶೇಷ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅವರ ಅಭಿನಂದನೆ ಮಾಡ್ತಾ ನಾಳೆ ಸಾಯಂಕಾಲ 5:00 ಪ್ರವಚನ ಪ್ರಾರಂಭವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಮಹಂ ತೇನ ಪ್ರಿಯತಾಂ.